உன் வந்தே ரகுத்தம குணின் ததா ராகவேந்திரான் ததா சர்வான் சத்குருன் பிரணதோஸ்மிஹம். பிருத்வீ மண்டல மத்தியஸ்தாஹ பூர்ணபோத மதானுகாஹ வைஷ்ணவா விஷ்ணு ஹிருதயாஹ தாந்நமஸ்தே குருன் மம. ஸ்ரீ குருப்யோ நம. ஹரி ஓம். நாராயணாய பரிபூர்ண குணார்ணவாய விஸ்வோதயஸ்திதிலயோன்நியதி பிரதாய ஞானப்பிரதாய விபுதாசுர சௌக்கிய துக்க சத்காரணாய விததாய நமோ நமஸ்தே. நாராயணம் சுரகுரும் ஜெகதேகநாதம் பக்த பிரியம் சகலலோக நமஸ்கிருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவக்ன மமராசுர சித்தவந்தியம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரையே. பரம பவித்திரவாத ஸ்ரீமன் மகாபாரத விஸ்வதல்லியே அசாமான்யமாகிருத்தக்கந்த கிருதி. இவத்தின் அத்தியாதீனிக யுகதல்லூ சக மகாபாரதத ஒன்று ஹிரிமெ தொட ஒகட்டாகி உடதிது. சகல சாஸ்திரங்களும் சக அத்தியந்த மனோஜ்ஞவாகி கதைய ஒன்று ரூபதொடகே தீர சரள மற்றும் அஷ்டே ஸ்பஷ்ட மற்றும் அர்த்தத்தில் அஷ்டே கம்பீரவாகிருத்தக்கந்த கிருதி ஸ்ரீமன் மகாபாரத. அதர பிரதிபாகவும் சக பிரதி பருவ ரசோதயம் அந்த கரதித்தார். பிரதி பருவ ரசோதயம் ஒன்று அநேக சிகிகளில் ஒன்னொந்துக்கும் தனதே ஆத ஹொச ஹொச ருச்சி இரோ ஹாகே மகாபாரதத பிரதி பருவதல்லூ கூட அத்தியுதவாதந்த ஒன்று விசிஷ்டவாத பகவன் மகாத்மைய முகங்களை நாம் காணுத்தேவ. ஆதி பருவ முதல பருவ. ಈ ಬಾರಿ ಆದಿಪರ್ವದ ಮುಕ್ತಾಯ ಘಟ್ಟದಲ್ಲಿ ನಾವಿದ್ದೇವೆ. ಕೊನೆಯ ಭಾಗವೇ ಕಾಂಡವನ ದಹನ. ಆದಿಪರ್ವದ ಕೊನೆಯ ಭಾಗ ಆದಿಪರ್ವದ ಕಾಂಡವನ ದಹನ. ಅದರೊಂದಿಗೆ ಆದಿಪರ್ವ ಮುಕ್ತಾಯವಾಗ್ತಾ ಇದೆ. ಆದಿಪರ್ವದಲ್ಲಿ ಪಾಂಡವರು ಕೌರವರ ಆದಿ ಏನೆಂಬುದನ್ನು ಹೆಡುತ್ತಾಗೋದು. ಅವರ ಆದಿ ಎಂಥದ್ದು? ಅವರೆಲ್ಲ ದೇವತೆಗಳ ಆದಿಯನ್ನು ಹೊಂದಿದವರೆಲ್ಲ ಪಾಂಡವರು, ದೇವಸ್ವರೂಪರವರೆಲ್ಲ, ಅಂದರೆ ದೇವತೆಗಳ ಅವತಾರರು. ಈ ದುರ್ಯೋಧನಾದಿಗಳೆಲ್ಲ ದೈತ್ಯರುಗಳು. ಅಂದರೆ ಆದಿ ಅಂದರೆ ಸ್ವರೂಪ ಅಂತ ಒಂದರ್ಥ. ದೇವಸ್ವರೂಪದ ಪಾಂಡವರ ಉತ್ಪತ್ತಿಯ ಕಥೆಯನ್ನು ಹೇಳಿದರು, ದೈತ್ಯ ಸ್ವರೂಪದ ಕೌರವರ ಉತ್ಪತ್ತಿಯ ಕಥೆಯನ್ನು ಹೇಳಿದರು. ಮತ್ತು ಮೂಲತಃ ಇದಕ್ಕೆಲ್ಲ ಆದಿ ಯಾರು ಅಂದರೆ ಸಾಕ್ಷಾತ್ ವೇದವ್ಯಾಸ ದೇವರು. ಆದ್ದರಿಂದ ಸರ್ವಾದಿ ಭಗವಂತ ಎಲ್ಲರಿಗೂ ಆದಿಯ ಸರ್ವಾದಿ ರಚ್ಚುತ. ವಿಷ್ಣು ಸಹಸ್ರನಾಮದಲ್ಲಿ ಸರ್ವಾದಿ ಅಂತ ಕರೆದ ದೇವರನ್ನ ಸರ್ವರಿಗೂ ಆದಿ ಪುರುಷ ಪರಮಾತ್ಮ. ಆದಿದೇವಾಯ ದೇವಾನಾಂ ಪತಯೇ ಸಾದಿ ತಾರಯೇ ಅನಾದ್ಯ ಜ್ಞಾನ ಪಾರಾಯ ನಮೋ ವರವರಾಯತೆ. ದೇವರನ್ನ ಆಚಾರ್ಯರು ಆದಿದೇವ ಅಂತ ಕರೆದಿದ್ದಾರೆ. ಅಂತ ಆದಿದೇವನಾದ ನಾರಾಯಣ ಯಾವ ರೀತಿಯಾಗಿ ವ್ಯಾಸರೂಪದಿಂದ ಅವತಾರವನ್ನು ಮಾಡಿದ ಮತ್ತು ಆದಿಪರ್ವಾದಿ 18 ಪರ್ವಗಳನ್ನು ಹೊಂದಿರತಕ್ಕಂಥ ಮಹಾಭಾರತವನ್ನು ಹೇಗೆ ರಚನೆ ಮಾಡಿದ್ದಾನೆ, ಅದರಲ್ಲಿ ಆದಿ ಹೇಗೆ ಬಂದಿದೆ ಅಂತ ಹೇಳುತ್ತಾರೆ. ಇವತ್ತು ಹುಟ್ಟಿದ ಮಗುವಿನ ಆದಿ ಯಾರಿಗೂ ಗೊತ್ತಿಲ್ಲ. ನಮ್ಮ ಮಗು ಅಂತ ಅಷ್ಟೇ ನಮಗೆ ಗೊತ್ತೇ ಹೊರತು ಅದರ ಹಿನ್ನೆಲೆ ಯಾರಿಗೂ ಗೊತ್ತೇ ಇಲ್ಲ. ಹುಟ್ಟಿದವರ ಆದಿ ಗೊತ್ತಿಲ್ಲ, ಹೋಗೋರು ನಮಗೆ ಗತಿ ಗೊತ್ತಿಲ್ಲ. ಇದು ಆಶ್ಚರ್ಯ. ಅದಕ್ಕೆ ಭಗವಂತ ಗೀತೆಯಲ್ಲಿ ಹೇಳುತ್ತಾನೆ, ಅವ್ಯಕ್ತಾದೀನಿ ಮಧ್ಯಾಹ್ನಿ ವ್ಯಕ್ತ ಮಧ್ಯಾಹ್ನಿ ಭಾರತ ಅವ್ಯಕ್ತ ನಿಧನಾನ್ನೇವ ತತ್ರಕ ಪರಿದೇವನ. ಭಗವದ್ಗೀತೆಯ ಮಾತು. ನಮಗೆ ಯಾವ ವ್ಯಕ್ತಿಗಳ ಹಿಂದೂ ಗೊತ್ತಿಲ್ಲ, ಮುಂದೂ ಗೊತ್ತಿಲ್ಲ, ಧೃತರಾಷ್ಟ್ರನಿಗೆ ಗೊತ್ತಿಲ್ಲ. ಧೃತರಾಷ್ಟ್ರಿಗಾದರೂ ಕೌರವರಿಂದವ್ರು ಗೊತ್ತಾಗಿದ್ದಿದ್ರೆ ರೀತಿಯೇ ಬೇರೆ ಆಗ್ತಿತ್ತು. ನನ್ನ ಮಕ್ಕಳು ಅಂತ ಅಷ್ಟೇ ನೋಡಿದ್ದೇನೆ ಹೊರತು ಅವರ ಆದಿಯನ್ನೇ ಕಾಣಲಿಲ್ಲ. ಆದ್ದರಿಂದ ಅವರ ದುರಂತಕ್ಕೆ ಸಾಕ್ಷಿಯಾಗಿ ನಿಲ್ಲಬೇಕಾಯಿತು. ಅದೇ ರೀತಿ ಒಳ್ಳೆಯವರ ಜೀವನ ಎಷ್ಟು ಶ್ರೇಷ್ಠವಾಗಿರುತ್ತೆ. ಇವತ್ತು ಸೂರ್ಯನ ಬೆಳಕು, ಇನ್ನು ಹುಟ್ಟಿ ಇರೋದಿಲ್ಲ ಸೂರ್ಯ, ಎಷ್ಟು ಅಪೂರ್ವವಾದಂಥ ಬೆಳಕನ್ನು ಕೊಡ್ತಾನೆ. ಅದೇ ರೀತಿ ಜ್ಞಾನಿಗಳು ಶ್ರೀ ಭೀಮಸೇನಾದಿ ಪಾಂಡವರು ಅವತಾರ ಮಾಡ್ತಿರ್ಲಿಕ್ಕೇನೆ ಅವರ ಬಗ್ಗೆ ಒಳ್ಳೊಳ್ಳೆ ಅಶರೀರಣೆಗಳಾದವು. ಧರ್ಮರಾಜನ ಬಗ್ಗೆ ಸರ್ವೇಷಾಂ ಧರ್ಮಿಣಾಂ ಶ್ರೇಷ್ಠ ಜಾತೋಯಮಿತಿ ಭಾರತ. ಎಲ್ಲ ಧರ್ಮಿಷ್ಠರಲ್ಲೂ ಧರ್ಮಿಷ್ಠ ಹುಟ್ಟಿದ್ದಾನೆ ಅಂತ ಹೇಳಿ ಆತನ ಬಗ್ಗೆ ಅಶರೀರವಾಣಿ. ಆದರೆ ಭೀಮಸೇನ ಅವತಾರ ಮಾಡಿದಾಗ ಸರ್ವೇಷಾಂ ಬಲಿನಾಂ ಶ್ರೇಷ್ಠ ಜಾತೋಯಮಿತಿ ಭಾರತ, ಬಲಿಷ್ಠರಲ್ಲಿ ಬಲಿಷ್ಠ ಅವತಾರ ಮಾಡಿದ್ದಾನೆ ಎಂಬುದನ್ನು ತಿಳಿಸಿತು. ಅರ್ಜುನನ ಅಸಾಮಾನ್ಯ ಅಸ್ತ್ರವೇತ್ತ ಅಂತ ಹೇಳಿದರು. ಈಗ ಪಾಂಡವರ ಮೂಲವೆಲ್ಲ ದೈವಿ ಸಂಪತ್ತಿನ ಮೂಲ. ರಾಯರನ್ನು ವರ್ಣನೆ ಮಾಡಬೇಕಾದರೆ ದೇವಸ್ವಭಾವ ದಿವಿಜದ್ರುಮೋಯಂ ಇಷ್ಟಪ್ರದೋಮೇ ಸತತಂ ಸಭೂಯ. ದೇವಸ್ವಭಾವ ಅಂತ ಕರೆದಿದ್ದಾರೆ. ಅದನ್ನು ಭಗವದ್ಗೀತೆ 16 ಅಧ್ಯಾಯದಲ್ಲಿ ದೈವೀ ಸಂಪತ್ತು ಅಂತ ಕರೆದಿದ್ದಾರೆ. ದೈವೀ ಸಂಪತ್ತಿನ ಜನಗಳ ರೀತಿನೇ ಬೇರೆ. ಎಲ್ಲ ರೀತಿಯಲ್ಲೂ ಕೂಡ ಅವರ ಹುಟ್ಟು, ಅದರಲ್ಲಿ ಪಾವಿತ್ರ್ಯ, ಬೆಳವಣಿಗೆ, ಅಲ್ಲಿಯ ಬಾಲಲೀಲೆಗಳ ವೈಭವ, ಹಸ್ತಿನಾಪುರ ಪ್ರವೇಶ, ಅಲ್ಲಿಯ ಸಾತ್ವಿಕವಾದ ಜೀವನ, ವೇದವ್ಯಾಸರಿಂದ ಅಂಗೀಕೃತವಾಗೋದು, ದುರ್ಯೋಧನಾದ ಜೊತೆಗೆ ಸಂಘರ್ಷ, ಪ್ರತಿ ಸಂಘರ್ಷದಲ್ಲೂ ಕೂಡ ಭೀಮಸೇನಾದಿ ಪಾಂಡವರಿಗೆ ಜಯ, ದುರ್ಯೋಧನಾದಿಗಳಿಗೆ ಪ್ರತಿ ಹಂತದಲ್ಲೂ ಅಪಜಯ, ಸ ಸಾಮಾನ್ಯವಾಗಿ ಎಂತೆಂಥ ಟೀಮ್ಗಳು ಬಂದಾಗ ಒಂದೊಂದು ಸರ್ತಿಯಾದ್ರೆ ಗೆಲ್ಲ ಚಾನ್ಸ್ ಉಂಟು. ದುರ್ಯೋಧನ ಒಂದು ಸರ್ತಿಯೂ ಗೆಲ್ಲಿಲ್ಲ ಅವರ ದುರಂತ. ಯಾವ ಕಾಲಕ್ಕೂ ಗೆಲುವಿನ ಹತ್ತಿರನೂ ಬರಲಿಲ್ಲ. ಅವರು ಪೈಶಾಚಿಕ ಪ್ರವೃತ್ತಿಯ ಜನ, ಕೊಲೆ ಮಾಡೋದಕ್ಕೆ ಹೋಗೋದು, ವಿಷ ಹಾಕೋದು. ಇದು ದುರ್ದರ್ಶಿಕನಾದ ಬಂದು ಪಾಂಡವರು ಇಂಥ ಕೆಲಸ ಎಲ್ಲಾದರೂ ಮಾಡಿದ್ದಾರೆ ಯೋಚನೆ ಮಾಡಿ. ಇಡೀ ಮಹಾಭಾರತದಲ್ಲಿ ಒಂದು ಸರ್ತಿ ಕೂಡ ಅವರಿಗೆ ಇಂಥ ಅಮಾರ್ಗಕ್ಕೆ ಎಳಿಲಿಸಲಿಲ್ಲ. ಇವತ್ತು ಅನೇಕ ಜನ ಮೂರ್ಖರಿದ್ದಾರೆ. ದುರ್ಯೋಧನ ಭಾರಿ ಪಂಡಿತ, ಭಾರಿ ವಿದ್ವಾಂಸ, ಭಾರಿ ಸಾತ್ವಿಕ, ಭಾರಿ ಛಲಗಾರ ಅಂತ ಏನೇನೋ ಹೇಳೋರಿದ್ದಾರೆ. ಆದರೆ ಪಾಂಡವರಲ್ಲಿ ಎಲ್ಲಿ ತಪ್ಪು ತೋರಿಸ್ಬೇಕು ನೋಡಿ, ಎಲ್ಲರೂ ತಪ್ಪಿನ ಹೆಸರು ಇದೆಯಾ? ಮೇಲ್ನೋಟಕ್ಕೆ ಇವರ ತಂದೆ ತಾಯಿ ಎಲ್ಲ ಇದ್ದಾರೆ, ಪಾಂಡವರಿಗೆ ತಂದೆಯೇ ಇಲ್ಲ. ಅದು ವನದಲ್ಲಿ ಹುಟ್ಟಿ ಬಂದು ಪಾಪ ವರಪ್ರವೇಶ ಮಾಡಿದರು, ರಕ್ಷಕರೇ ಇಲ್ಲ. ದುರ್ಯೋಧನ ಎಲ್ಲರೂ ತನ್ನ ಕಡೆಗೆ ಹಾಕೊಂಡ್ಬಿಟ್ಟಿದ್ದಾನೆ, ಚಿತ್ರಹಿಂಸೆ ಮಾಡ್ತಾ ಇದ್ದಾನೆ. ಇಷ್ಟಾದರೂ ಅವರು ಒಳ್ಳೊಳ್ಳೆ ರೀತಿಯಲ್ಲಿ ಬೆಳೆದರು, ಅಸಹ್ಯ ವಿಶೇಷವಾದ ವಿದ್ಯಾ ಒಂದು ಸಿದ್ಧಿಯನ್ನು ಪಡ್ಕೊಂಡ್ರು. ಭಗವಂತನಾದ ಕೃಷ್ಣನ ಹತ್ತಿರನೆ ಸಾಕ್ಷ ಅರ್ಜುನ ಅಸ್ತ್ರವಿದ್ಯಾದಿಗಳನ್ನು ಪಡೆದ. ಮುಂದೆ ವೇದವ್ಯಾಸರ ಹತ್ರ ಎಲ್ಲ ಪಾಂಡವರು ಓದಿದರು. ಇದೊಂದು ದೊಡ್ಡ ಅವಕಾಶ. ವೇದವ್ಯಾಸ ದೇವರು ಇಬ್ಬರು ಪಾಂಡವರು ವೇದವ್ಯಾಸರಿ ಮೊಮ್ಮಕ್ಕಳೇನೆ, ಕೌರವರು ವೇದವ್ಯಾಸರಿ ಮೊಮ್ಮಕ್ಕಳೇನೆ, ಊರು ಒಂದೇನೆ. ಅಲ್ಲಿ ವೇದವ್ಯಾಸರು ಬರ್ತಾನೆ ಇದ್ರು, ಆದ್ರೆ ಪ್ರಯೋಜನ ಪಡೆದವರು ಪಾಂಡವರು ಇರ್ತು, ಕೌರವರಲ್ಲ. ಅವ್ರ ಆಬ್ಜೆಕ್ಟ್ ಬಂದ ನಾಪತ್ತೆ ಆಗಿಬಿಡ್ತೇವೆ. ಅವ್ರು ಕ್ಲಬ್ಗೆ ಕೊಡ್ತಾರಲ್ಲ ಕೊಡ್ತಿದ್ರು ಅಷ್ಟೇ, ಎಲ್ಲೋ ಕೊಡ್ತಿದ್ರೆ ಹೊರತು ವೇದವ್ಯಾಸರ ಹತ್ರ ಬರ್ತಿರ್ಲಿಲ್ಲ ಅವರು. ವೇದವ್ಯಾಸರು ಬಂದ ಒಂದು ಅವಕಾಶವನ್ನು ಪಾಂಡವರು ಕಳ್ಕೊಳ್ಳಿಲ್ಲ. ತೇ ಪಂಚ ಪಾಂಡು ತನಯಾಹ ಮುಗುದುರು ನಿತಾಂತಂ ಸದ್ಧರ್ಮಚಾರಿಣ ಗುರುಕ್ರಮ ಶಿಕ್ಷಿತಾರ್ಥಾಹ. ಅವರ ಬಗ್ಗೆ ಎಂಥ ಪರಿಚಯ, ಸದ್ಧರ್ಮಚಾರಿಣ ಗುರುಕ್ರಮ ಶಿಕ್ಷಿತಾರ್ಥಾಹ. ಸಾಕ್ಷಾತ್ ವ್ಯಾಸ ಶಿಷ್ಯರಾಗಿ ಬದುಕಿದ್ದಕ್ಕೆ ಏನು ಪ್ರಯೋಜನ ಎಂಬುದಕ್ಕೆ ಅವರ ಇಡೀ ಜಗತ್ತಿಗೆ ಅವರ ಜೀವನ ಒಂದು ತೆರೆದ ಪುಸ್ತಕ ಇದ್ದ ಹಾಗೆ. ಒಳ್ಳೆ ಟ್ರಾನ್ಸ್ಪರೆಂಟ್ ಲೈಫ್ ಅಂತೀವಲ್ಲ, ಒಂದು ಮುಚ್ಚು ಮನೆಗಳೇ ಇಲ್ಲ, ಪರಿಶುದ್ಧವಾದ ಜೀವನ ಪಾಂಡವರು. ವೇದವ್ಯಾಸರ ಸಂಪರ್ಕ ಬಂದರೆ ಮನುಷ್ಯ ಏನಾಗ್ತಾನೆ ನೋಡಬೇಕು. ತುಂಬಾ ಜನರು ವೇದವ್ಯಾಸರ ಮಹತ್ವನೇ ಅರ್ಥ ಮಾಡಿಕೊಳ್ಳಿಲ್ಲ. ಅವರು ಅವರಂಥ ಜ್ಞಾನಿ ಜಗತ್ತಲ್ಲಿ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ವೇದ ವಿಭಾಗ ಏನು, ವೇದೋದ್ಧಾರ ಏನು, ಮಹಾಭಾರತ ರಚನೆ ಏನು, ಅಷ್ಟಾದಶ ಪುರಾಣಗಳ ರಚನೆ, ಅಷ್ಟಾದಶ ಉಪಪುರಾಣಗಳ ರಚನೆ, ಸ್ಮೃತಿಗಳ ರಚನೆ, ಜೈಮಿನ್ಯಾದಿ ಶಿಷ್ಯರಿಗೆಲ್ಲ ಪಾಠ ಪ್ರವಚನ, ಅವರಿಗೆಲ್ಲ ಒಂದು ವಿಶಿಷ್ಟವಾದಂತಹ ಸ್ಥಾನಮಾನದ ಕಲ್ಪನೆ, ಇಷ್ಟು ವ್ಯಕ್ತಿ ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರು ಬರೆದ ಒಂದು ಗ್ರಂಥ ಪೂರ್ತಿ ಹೊಂದಕ್ಕಾಗೋದಿಲ್ಲ ಜನ್ಮದೊಳಗೆ. ಅಷ್ಟು ಕೆಲಸಗಳನ್ನು ಮಾಡಿ ಜೊತೆಗೆ ಕೌರವ ಪಾಂಡವರ ತಾತ, ಈ ಕಡೆಗೆ ಭೀಷ್ಮರು ತಾತನೇ, ವೇದವ್ಯಾಸರು ತಾತನೇ, ಭೀಷ್ಮರು ಸಿಕ್ಕಾಕೊಂಡ ತಾತ ಪಾಪ, ಕೌರವರಿಗೆ ಸೇರ್ಕೊಂಡ್ಬಿಟ್ಟ ತಾತ. ಆದರೆ ವೇದವ್ಯಾಸರು ಸೇರ್ಕೊಳ್ಳಿಲ್ಲ, ಇದು ಆಶ್ಚರ್ಯ. ನಿಜವಾಗಲೂ ಕೂಡ ಭೀಷ್ಮರು ದೂರದ ತಾತ, ವೇದವ್ಯಾಸರು ಹತ್ತಿರದ ತಾತ. ಜಾಸ್ತಿ ಅಟ್ಯಾಚ್ಮೆಂಟ್ ವೇದವ್ಯಾಸರು ಇರಬೇಕಾಗಿತ್ತು ನ್ಯಾಯವಾಗಿ. ಆದರೆ ಭೀಷ್ಮರಿಗೆ ಅಟ್ಯಾಚ್ಮೆಂಟ್ ಬಂತು, ಕೌರವರ ಕಡೆ ಹೊರಟುಬಿಟ್ಟು. ವೇದವ್ಯಾಸರಿಗೆ ಅಟ್ಯಾಚ್ಮೆಂಟ್ ಬರಲೇ ಇಲ್ಲ. ಅದಕ್ಕೆ ದೇವರನ್ನ ಸಮ ಅಂತ ಕರೀತಾರೆ. ಗುಣ ಇದ್ದಲ್ಲಿ ಅದಕ್ಕೆ ಮನ್ನಣೆ, ದೋಷ ಇದ್ದಲ್ಲಿ ಶಿಕ್ಷೆ ವೇದವ್ಯಾಸರು ತೋರಿಸ್ತಾ ಬರ್ತಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ವೇದವ್ಯಾಸ ನಾರಾಯಣ ಅಂತ ಗೊತ್ತಾಗಬೇಕು. ಅಂತ ಬದುಕು ಒಂದು ಸರ್ತಿಯಾದರೂ ವೇದವ್ಯಾಸರು ದುಃಖ ಪಟ್ಟಿದ್ದುಂಟ? ಒಂದು ಸರ್ತಿಯಾದರೂ ಅಯ್ಯೋ ಏನಾಗಾಯ್ತಲ್ಲ ವಂಶದ ಗತಿ ಯೋಚನೆ ಮಾಡಿದ್ದುಂಟ? ಇಲ್ಲವೇ ಇಲ್ಲ. ಅತ್ಯಂತ ಖಚಿತವಾಗಿರತಕ್ಕಂಥ ತೀರ್ಮಾನ ವೇದವ್ಯಾಸರ ಪಾತ್ರ. ಇಡೀ ಮಹಾಭಾರತ ಅಂದ್ರೆ ಒಂದೇ, ವೇದವ್ಯಾಸರ ಪಾತ್ರ ಅಂದ್ರೆ ಒಂದೇ. ಅವರು ಬರದೇ ಇರೋ ಘಟ್ಟಗಳಿಲ್ಲ, ಮಾಡದೇ ಇರೋ ಕೆಲಸಗಳಿಲ್ಲ, ನಿಯಂತ್ರಣ ಮಾಡದೇ ಇರತಕ್ಕಂಥ ಒಂದು ಪ್ರಸಂಗವೇ ಇಲ್ಲ. ಅಂತ ಒಂದು ಪರಿಪೂರ್ಣವಾದ ವ್ಯಕ್ತಿತ್ವ ವೇದವ್ಯಾಸರ ವ್ಯಕ್ತಿತ್ವ. ಕೃಷ್ಣ ರೂಪದಿಂದ ಒಂದು ಕಡೆಗೆ, ವ್ಯಾಸರೂಪದಿಂದ ಇನ್ನೊಂದು ಕಡೆಗೆ, ಪರಶುರಾಮ ರೂಪದಿಂದ ಮತ್ತೊಂದು ಕಡೆಗೆ, ರೂಪತ್ರಯಗಳಿಂದ ಭಗವಂತ ಮಹಾಭಾರತದಲ್ಲಿ ತನ್ನ ಅಸಾಮಾನ್ಯವಾದ ಮಹಿಮೆಯನ್ನು ತೋರುತ್ತಾ ಇಡೀ ಜಗತ್ತಿನ ಗಮನ ಎಲ್ಲಿ ಬರಬೇಕು ಅಂತ ನೋಡ್ತಾರೆ. ಎಲ್ಲ ನಾಟಕ ಭಾರಿ ಚೆನ್ನಾಗಿರುತ್ತೆ, ಸಿನಿಮಾ ನಾಟಕ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಡೈರೆಕ್ಟರ್ ನೋಡ್ತಾರೆ ಫಸ್ಟ್, ಓ ಇವನ ಡೈರೆಕ್ಷನ್ ಅಂತ ತಿಳ್ಕೊಡ್ತಾರೆ. ಪರಮಾತ್ಮ ಹೇಳ್ತಾನೆ ಇಡೀ ಜಗತ್ತಿನ ಡೈರೆಕ್ಷನ್ ನಂದು ಅಂತ ಹೇಳಿದ್ದಾರೆ. ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಡಿಗಣ ಇವ ಭಗವದ್ಗೀತೆಯ ಮಾತು. ಇವತ್ತು ನಾನು ಸೂತ್ರಧಾರ ಅಂತ ಭಗವಂತ ಹೇಳುತ್ತಾನೆ. ಅವನ ಕೈಯೊಳಗೆ ಎಲ್ಲೂ ವ್ಯವಸ್ಥೆ ತಪ್ಪೋದಿಲ್ಲ. ಮತ್ತೆ ಅಕಸ್ಮಾತ್ ಕೌರವರು ಗೆದ್ದು ಬಿಟ್ಟಿದ್ದಿದ್ರೆ ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಪಾಂಡವರು ಸೋತು ಬಿಟ್ಟಿದ್ದಿದ್ರೆ ಸಾಧ್ಯವೇ ಇಲ್ಲ. ಹೇಗೆ ಪ್ರಸಂಗಗಳನ್ನು ನಿರೂಪಣೆ ಮಾಡೋದು, ಅದರಲ್ಲಿರ್ತಕ್ಕಂಥ ಕೌಶಲ. ಬೇರೆಯವರು ಮಹಾಭಾರತದ ಬಗ್ಗೆ ಬರಿತಾ ಬರೀತಾರೆ, ವೇದವ್ಯಾಸರಂತಹ ಲೇಖಕರನ್ನು ಯಾರೂ ಊಹೆ ಮಾಡೋಕ್ಕಾಗೋದಿಲ್ಲ. ನಮ್ಮವರಲ್ಲ, ಬೇರೆ ದೇಶದವರು. ನಮ್ಮವ್ರು ಓದೋದೆಲ್ಲ ಅದರಿಂದ ಸಮಸ್ಯೆನೇ ಬರೋದಿಲ್ಲ. ಅವರ ಸಿನಿಮಾ ನಾಟಕಕ್ಕೆ ಟೈಮ್ ಸಾಲೋದಿಲ್ಲ ಪಾಪ. ಆದರೆ ಜನಗಳು ಎಷ್ಟು ಕಷ್ಟಪಡ್ತಾರೆ ಎಂದು ಹೇಳ್ತಾರೆ. ಜಗತ್ತಿನೊಳಗೆ ಒಬ್ಬ ವ್ಯಕ್ತಿ ಒಂದ್ ಕಡೆಗೆ ತಾನು ಲೇಖಕ, ಇನ್ನೊಂದ್ ಕಡೆಗೆ ವಂಶದ ಪಿತಾಮಹ ಅವರಿಗೆಲ್ಲ ಕೂಡ ಇಷ್ಟಾದ್ರೂ ಕೂಡ ಅವ್ರು ಹೇಗೆ ಬರೀತಾರೆ ಅಂದ್ರೆ ನೋಡಿದವರಿಗೆ ಆ ಒಂದೊಂದು ಪ್ರಸಂಗದ ಮೆರಿಟ್ ಇದೆಯಲ್ಲ ಅದರ ಮೇಲೆ ಜಡ್ಜ್ಮೆಂಟ್ ತಗೊಳ್ಬೇಕೆ ಹೊರತು ಪ್ರೆಜುಡಿಸ್ ಕ್ರಿಯೇಟ್ ಮಾಡೋದಿಲ್ಲ ಅವರು. ದುರ್ಯೋಧನ ಎಂದು ವೇದವ್ಯಾಸರು ಬಾಯಿಲಿ ಬೈಯೋದಿಲ್ಲ, ಅದು ಕೃತಿಗಳಿಂದ ತೋರಿಸ್ತಾರೆ. ನ್ಯಾಯಾಧೀಶ ಹಿಟ್ಟು ಮಾಡ್ಕೊಂಡು ಜಡ್ಜ್ಮೆಂಟ್ ಕೊಡೋದಿಲ್ಲ. ಈ ರೀತಿ ಮಾಡಿದ್ದಾನೆ ಅವನು ಇಂಥ ಶಿಕ್ಷೆ ಕೊಡಬೇಕು. ಕೂಲ ಕಾಮಾಗಿ ಹೇಳಿಬಿಡ್ತಾರೆ, ಕೂಗೋದು ಕಿರಿಚೋದು ಮಾಡೋದಿಲ್ಲ ಅವನು. ವೇದವ್ಯಾಸರು ನ್ಯಾಯಾಧೀಶರಾಗಿ ಅತ್ಯಂತ ಶ್ರೇಷ್ಠವಾದ ರೀತಿಯಲ್ಲಿ ನೋಡ್ತಾ ಹೋಗ್ತಾರೆ. ನಮ್ಮ ಕಣ್ಣು ಮುಂದೆ ವೇದವ್ಯಾಸರ ಚಿತ್ರ ಇದ್ರೆ ಆಗ ನಮ್ಮ ಬದುಕಿಗೆಲ್ಲ ಒಂದು ಸೂರ್ಯನ ಬೆಳಕಿನಲ್ಲಿ ನಮ್ಮ ಸಂಚಾರ ಹೇಗಿರಬೇಕು, ಮಹಾಭಾರತದ ಬೆಳಕಿನಲ್ಲಿ ನಮ್ಮ ಜೀವನ ಕ್ರಮ ರೂಪಿತವಾಗಬೇಕು. ಅಂತ ಭವ್ಯವಾದ ವ್ಯಕ್ತಿತ್ವ ವೇದವ್ಯಾಸರದು. ಇನ್ನೊಂದು ಕಡೆಗೆ ಕೃಷ್ಣ ಪರಮಾತ್ಮ ಅನ್ನತರ ಇನ್ನೊಂದು ಹೇಳಿದ್ದೆ, ವೇದವ್ಯಾಸರು ಧೃತರಾಷ್ಟ್ರ ಪಾಂಡು ಮೊದಲಾದವರಿಗೆ ಜನ್ಮ ಕೊಟ್ಟಾಗ ಅವರಿಗೆ 600 ವರ್ಷಗಳಾಗಿತ್ತಾಗಲೇ. ವ್ಯಾಸ ಷಟ್ಶತ ವರ್ಷೀಯ ಧೃತರಾಷ್ಟ್ರಂ ಅಜೀಜನ, 600 ವರ್ಷವಾಗಿತ್ತು. ಆ ಗ್ರಂಥ ಬರೆದಿಟ್ಟಿದ್ದು ಮಾತ್ರ ಹುಟ್ಟಿದ ಸ್ವಲ್ಪ ದಿವಸಕ್ಕೇನೆ, ಅವ್ರ ಹುಟ್ಟಿಯಲ್ಲೇ ಎಲ್ಲ ಅವತಾರ ಅಷ್ಟೇನೆ ಎಂದೋ ಬರೆದು ಹಾಗೆ ಇಟ್ಟಿದ್ದಾರೆ. ಅದು ಕಥಾವತ್ತಾಗಿ ನಡೆದಿದೆ. ಅಂಥ ಒಂದು ಪರಿಜ್ಞಾನ. ದುರ್ಯೋಧನಾದಿಗಳು ಹುಟ್ಟಿದರು, ತಾಯಿ ಗಾಂಧಾರಿನೇ ಗರ್ಭ ಹೊಡ್ಕೊಂಡು ಮಾಂಸದ ಮುದ್ದೆ ಬಿತ್ತು ಕೊಂದಾಕಿ ಬಿಡುವುದಾಗಿ ಸುಖವಾಗಿ ಅವರು ಹಾಗೆ ಸತ್ತು ಹೋಗ್ತಿದ್ರು, ಏನು ಮಾಡೋ ಕಾರಣ ಇರಲಿಲ್ಲ. ವೇದವ್ಯಾಸರು ಬದುಕಿಸ್ತಾರೆ. ಮೊನ್ನೆ ಹೇಳಿದೆ, ರರಕ್ಷ ಗರ್ಭಮೀಶ್ವರ ಸ ದೇವಕಾರ್ಯ ಸಿದ್ಧಯೇ, ದೇವಕಾರ್ಯ ಸಿದ್ಧಿಗೋಸ್ಕರವಾಗಿ ಗರ್ಭವನ್ನು ಉಳಿಸ್ತಾರೆ, ಮುಂದೆ ಅನೇಕ ರೀತಿ ಬೆಳವಣಿಗೆ ಸಹಾಯ ಮಾಡ್ತಾರೆ. ಇಷ್ಟು ಮಾಡಿದರೂ ಅವನು ಒಳ್ಳೆಯವನಾಗಲೇ ಇಲ್ಲ. ಆದ್ದರಿಂದ ದುಷ್ಟರು ದುಷ್ಟರೇ, ಸಜ್ಜನರು ಸಜ್ಜನರೇ, ದೈವಿ ಸಂಪತ್ತಿನವರು ದೈವಿ ಸಂಪತ್ತಿನವರೇ, ಆಸುರಿ ಸಂಪತ್ತಿನವರು ಆಸುರಿ ಸಂಪತ್ತಿನವರೇ. ದೈವಿ ಸಂಪತ್ತಿನ ಸಂಕೇತ ಪಾಂಡವರು, ಆಸುರಿ ಸಂಪತ್ತಿನ ಸಂಕೇತ ಕೌರವರು, ಅವರಿಬ್ಬರ ಸಂಘರ್ಷವೇ ಮಹಾಭಾರತದ ಕಥೆಯಾಗಿ ಬಂತು. ಆದ್ದರಿಂದ ತಮಿಮಮೇವ ಸುರಾಸುರ ಸಂಚಯೇ, ಅವರಿಬ್ಬರನ್ನ ಭೀಮ ಸುಯೋಧನವು ಅಂತ ಕರೀತಾರೆ. ಭೀಮಸೇನ ಸಜ್ಜನರ ನಾಯಕನಾದರೆ ದುರ್ಯೋಧನ ದುರ್ಜನರ ನಾಯಕನಾಗಿ ರೂಪುಗೊಂಡಿದ್ದಾರೆ. ಆದರೆ ದುರ್ಯೋಧನ ದುಷ್ಟಾಂಬುದನ್ನು ಪ್ರತಿ ಯೋಜನೆಗಳನ್ನು ಕಾಣುತ್ತೇವೆ. ಕೊನೆಗೆ ಸುಭದ್ರೆಯನ್ನು ತಾನೇ ಮದುವೆ ಆಗಬೇಕು ಅನ್ನೋ ಹಂತಕ್ಕೆ ಬಂದ. ಅರಿಗೆಮನೆಯ ಪ್ರಸಂಗ, ಎಲ್ಲ ಪ್ರಸಂಗದಲ್ಲೂ ಅವನ ಧೂರ್ತತನ ಎದ್ದು ಕಾಣಿಸ್ತಕ್ಕಂಥದ್ದು. ಕೊನೆಗೆ ಸುಭದ್ರಿಯನ್ನ ದ್ರೌಪದಿಯಂತೂ ಸಿಗಲಿಲ್ಲ, ಸುಭದ್ರಿಯನ್ನಾದರೂ ಪಡೆಯೋಣ, ಆ ಮೂಲಕವಾಗಿ ಪಾಂಡವರಿಗೆ ದೊಡ್ಡ ಸಮಸ್ಯೆ ಆಗಬೇಕು ಅಂತ ಪ್ರಯತ್ನ ಪಟ್ಟರೆ ಅದನ್ನು ಭಗವಂತ ಹೇಗೆ ತಪ್ಪಿಸ್ತಾನೆ ನೋಡಬೇಕು. ಬಲರಾಮದೇವರಂಥವನ್ನ ಹತ್ರ ಇಟ್ಟುಕೊಂಡು ದುರ್ಯೋಧನನಿಗೆ ಒಳಗಾಕೊಳ್ಳೋ ನಿಶ್ಚಯ, ಅವನು ಭೀಷ್ಮನ ಒಳಗಾಕೋತಾನೆ, ದ್ರೋಣ ಒಳಗಾಕೋತಾನೆ, ಅಶ್ವತ್ ಒಳಗಾಕೋತಾನೆ, ಕಲಿಗಳಲ್ಲಿ ಹಾಗೇನೆ ಒಳಗಾಕೊಂಡ್ಬಿಟ್ಟೆ ಅಂತ ಹೇಳ್ಬಿಡ್ತಾನೆ. ಹೋಗ್ಬಿಟ್ಟು ಆಫೀಸರ್ ಆಗಲ್ಲ ಅಂದ, ಆಮೇಲೆ ಹೇಳಿದೆ ಒಪ್ಕೊಂಡ್ಬಿಟ್ಟ ಅಂತ ಹೇಳ್ಬಿಡ್ತಾ. ಏನು ಬೇಕೇಳಿ ಮಗ ಬರ್ತಾರೆ, ಏನ್ ಬೇಕೇಳಿ ಮಾಡಿಕೊಡ್ತೀರಿ, ಆಯ್ತಾ ಇಲ್ಲ, ಇಷ್ಟು ದುಡ್ಡು ಕೊಟ್ರೆ ಬೋದೋಯ್ತು. ಧನ ಸುಯೋಧನ, ದುಡ್ಡು ಕೊಟ್ರೆ ಕೆಲಸ, ದುರ್ಯೋಧನ ಆದ್ರೆ ಕೆಲಸ ಆದಾಗ ಲೆಕ್ಕ, ಅಂತ ಒಂದು ತಂತ್ರವನ್ನು ಮಾಡ್ತಾನೆ. ಆ ತಂತ್ರ ಎಂದು ಕೃಷ್ಣ ಭೀಮರ ಮೇಲೆ ಮಾತ್ರ ಅವನಿಗೆ ನಡೀಲಿಲ್ಲ, ಬಲರಾಮದೇವರನ್ನು ಬೆಲೆಗೆ ಹಾಕೊಂಡ್ಬಿಟ್ಟ, ಹೋಗಿಬಿಟ್ಟು ಕಾಲಿಡದಾಗೆ ಮಾಡಿ ಅವರ ತಲೆನೇ ಕೆಡಿಸಿಬಿಟ್ಟ. ಪಾಪ ಸುಭದ್ರನ ನನಗೆ ಕೊಡಿ ಅಂತ ಕೇಳಿದಾಗ ಅವರು ಕಲ್ಯಾವೇಶಕ್ಕೆ ಒಳಗಾಗಿ ಬಿಟ್ಟು ಕೊಟ್ಟೇ ಬಿಟ್ಟು, ಆಯ್ತು ಕೊಡ್ತೇನೆ ಅಂತೇಳಿ ಕೈ ಮೇಲೆ ಕೈಯಾಗಿ ಭಾಷೆ ಕೊಟ್ಟು. ಕೃಷ್ಣ ಒಂದ್ಸಟ್ಟು ಬಲರಾಮದೇವರು ಬೈಲೇ ಇಲ್ಲ, ಆ ಬಗ್ಗೆ ಕೃತಿಯಲ್ಲಿ ತೋರಿಸ್ತಾರೆ ಅಂತ ಮಾತು ತಪ್ಪಿಸಿದ್ದೇನೆ ಅಂತ ಹೇಳ್ಬಿಟ್ಟು ಅಣ್ಣನಿಗೆ ಕೂಡ ರೆಸ್ಪೆಕ್ಟ್ ಕೊಡ್ತಾ ಕೊಡ್ತಾರೆ ಕೆಲಸ ಮಾಡ್ತಾನೆ, ಇದು ಭಾರಿ ಆಸೆ. ಉಳಿದವರಾದ್ರೆ ಬಡದಾಟ ಬಡದಾಟ ಮಾಡಿ ಮನೆ ಬೇರೆ ಮಾಡ್ಕೊಂಡು ಏರೋನ ಆಗೋಗ್ಬಿಡು. ಕೃಷ್ಣರ ಯೋಗವನ್ನು ನೋಡಬೇಕು, ಎತ್ತರ ಯೋಗೇಶ್ವರ ಕೃಷ್ಣ, ಪರಮಾತ್ಮ ಪ್ರತಿಯೊಂದು ಪ್ರಸವನ್ನು ಹೇಗೆ ನಿಭಾಯಿಸ್ತಾನೆ. ಅಷ್ಟು ಮಾಡಿದ್ರು ಕೂಡ ಕೃಷ್ಣ ಮಾಡಿಬಿಟ್ಟ ಅಂತ ಎಲ್ಲೆಲ್ಲೂ ಗೊತ್ತಾಗಬಾರದು. ಮತ್ತೆ ಇದು ದೇವರು ಮಾಡ್ತಿರೋದು ಹಾಗೇನೆ, ಯಾರೋ ಮಾಡಿದ್ರು ಅಂತ ದೇವರು ಮಾಡಿದ್ರು ಗೊತ್ತೇ ಆಗೋದ್ರೆ ಹಾಗೆ ಪರಮಾತ್ಮ ಮಾಡ್ತ. ಮಳೆ ಯಾರೋ ಬರೆಸಿದ್ರು, ನೀರು ಯಾರೋ ಬಿಟ್ಟ, ಲೈಟ್ ಯಾರೋ ಕೊಟ್ಟರು, ಎಲ್ಲ ಕೊಡೋದು ಪರಮಾತ್ಮನೇ. ಯಾರ್ಯಾರ ಕೊಟ್ಟ ಮಾಡ್ತಾನೆ. ಬ್ರಹ್ಮ ಭವಾದಿಗಳ ನಾಮದಲ್ಲಿ ಫಲವಿತ್ತಾಧರಿಸುವನು ತನ್ನ ಮಹಿಮೆಯ ತೋರಗೋಡ ಜಗಕ್ಕೆ, ತನ್ನ ಮಹಿಮೆ ಹೊರಗೆ ಬರದಂತೆ ಪರಮಾತ್ಮ ಮಾಡ್ತಾ. ತಿಳಿದವರಿಗೆ ಮಾತ್ರ ಅರ್ಥ ಆಗಬೇಕು, ತಿಳಿದವರಿಗೆ ಮಾತ್ರ. ಎಕ್ಸಾಮ್ ಅಂದ್ರೆ ಹೇಗಿರ್ತಾನೆ ಗೊತ್ತಾ, ಮಾರ್ಕ್ಸ್ ಹಾಕ್ಬಿಡ್ತಾರೆ, ಯಾರು ಹಾಕಿದ್ರೆ ಗೊತ್ತಾಗ ವಿದ್ಯಾರ್ಥಿಗಳು ಗೊತ್ತಾಗೋದೇ ಇಲ್ಲ. ಪೇಪರ್ ಅಲ್ಲಿ ಬರೆದವರು ಯಾರು ಔಟ್ ಆಗೋದಿಲ್ಲ ಅದು ಒಂದು ಕೊನೆ. ಆ ರೀತಿ ದೇವರಿಗೆ ಗೊತ್ತು, ಎಲ್ಲ ಪರೀಕ್ಷಕರಲ್ಲಿ ಪರೀಕ್ಷಕ, ಫಲವನ್ನು ಕೊಡೋದು ಅವನೇನೆ, ಅವನು ಕಣ್ಣಿಗೆ ಕಾಣಿಸೋದೇ ಇಲ್ಲ. ಆದರೆ ಯಾರು ಭಕ್ತರ ಅವರಿ ಮಾತ್ರ ತನ್ನ ಸ್ವರೂಪವನ್ನು ತೋರಿಸ್ತಾನೆ. ಸುಭದ್ರಾ ಕಲ್ಯಾಣದಲ್ಲಿ ಅರ್ಜುನನಿಗೆ ಅಷ್ಟೆಲ್ಲ ಅನುಗ್ರಹವನ್ನು ಮಾಡಿ ತನ್ನ ಹಿರಿಮೆಯನ್ನು ಸಾರಿದ. ಸ್ವತಃ ತಾನು ಬಂದ, ಪಾಂಡವರ ಜೊತೆಗೆ ವರ್ಷಗಟ್ಟಲೆ ವಾಸ ಮಾಡ್ತಾನೆ. ಸುಭದ್ರಾ ಕಲ್ಯಾಣವಾದ ಮೇಲೆ ವರ್ಷಗಟ್ಟಲೆ ವಾಸ ಮಾಡ್ತಾನೆ. ಪಾಂಡವರಿಗೆ ದ್ರೌಪದಿಯಲ್ಲಿ ಮಕ್ಕಳು ಹುಟ್ಟುತ್ತಾ ಹೋಗ್ತಾರೆ. ಅದರಲ್ಲಿ ಮೊದಲು ಹುಟ್ಟಿದ್ದು ಧರ್ಮರಾಜನಿಗೆ ಪ್ರತಿವಿಂಧ್ಯ ಅಂತ ಒಬ್ಬ ಮಗ ಹುಟ್ಟುತ್ತಾನೆ. ಪ್ರತಿವಿಂಧ್ಯ ಧರ್ಮರಾಜನ ಮಗ, ಆಮೇಲೆ ಶ್ರುತಸೋಮ ಅಂತ ಒಬ್ಬ ಭೀಮಸೇನನ ಮಗ, ಆಮೇಲೆ ಶ್ರುತಕೀರ್ತಿ ಅಂತ ಅರ್ಜುನನ ಮಗ, ಅನಂತರ ಬಂದಿದ್ದು ಶ್ರುತ ಶತಾನೀಕ ಅಂತ ನಕುಲನ ಮಗ, ಶ್ರುತಕ್ರಿಯ ಅಂತ ಸಹದೇವನ ಮಗ. 5 ಜನ ಮಕ್ಕಳು ಹುಟ್ಟುತ್ತಾರೆ ಅವರೆಲ್ಲರ. ಅದರಲ್ಲೂ ಮೊದಲು ಧರ್ಮರಾಜನ ಮಗು, ಆಮೇಲೆ ಭೀಮಸೇನಿಗೆ, ಆಮೇಲೆ ಅರ್ಜುನಿಗೆ. ಭೀಮಸೇನ ಎಲ್ಲರಿಗಿಂತ ಮೊದಲು ಮಗು ಹುಟ್ಟಿದ್ದು ಘಟೋತ್ಕಚ ಭೀಮಸೇನಿಗೇನೆ. ಮೊದಲು ಮದುವೆ ಆಗಿದ್ದು ಭೀಮಸೇನ, ಮೊದಲು ಮಗು ಹುಟ್ಟಿದ್ದು ಕೂಡ ಭೀಮಸೇನಿಗೇನೆ. ಅಂದ್ರೆ ಭೀಮಸೇನೆ ಎಲ್ಲದರಲ್ಲೂ ಫಸ್ಟೇ, ಪ್ರಾಣೋವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಅಂತಿದೆ. ಪ್ರತಿಯೊಂದರಲ್ಲೂ ಕೂಡ ಸನ್ನಿವೇಶನೇ ಹಾಗೆ ಬಂತು, ಸನ್ನಿವೇಶನೇ ಹಾಗೆ ಬಂತು. ಒಂದೃಷ್ಟಿಯಿಂದ ನಿಯಮಭಂಗವಾಗಲಿಲ್ಲ, ಅಣ್ಣನಿಗಿಂತ ಮುಂಚೆ ತಮ್ಮ ಮದುವೆ ಆಗಬಾರದು, ಅದಕ್ಕೆ ಭೀಮಸೇನ ಮೊದಲು ಮದುವೆ ಆಗಿತ್ತು. ಯಾಕೆ ಗೊತ್ತ, ನಿಜವಾದ ಅಣ್ಣ ತಾನೇ. ಆದ್ದರಿಂದ ಧರ್ಮರಾಜೆಯಲ್ಲಿ ಯಮದೇವರಿ ವಾಯುದೇವರಲ್ಲಿ, ವಾಯುದೇವರು ಭೀಮಸೇನ, ಧರ್ಮರಾಜ ಯಮನವತಾರ, ಭಾರಿ ಕಡಿಮೆ. ಆದ್ದರಿಂದ ಸ್ವರೂಪದಲ್ಲಿ ಶ್ರೇಷ್ಠನಾದ ತಾನೇ ಮೊದಲು ಮದುವೆ ಆಗ್ತಾನೆ. ಕೃಷ್ಣನ ಹಾಗೆ ಮದುವೆ ಆದ ಕಥೆ ಕೇಳಿದ್ದೇವೆ ಈಗಾಗಲೇ. ನೀಲಾದೇವಿಯನ್ನ ಕೃಷ್ಣ ಮೊದಲು ಮದುವೆ ಆಗ್ತಾರೆ, ಬಲರಾಮನ ಮದುವೆ ಆಮೇಲೆ ಯಾವಾಗಲೂ ಆಗುತ್ತೆ. ಇದೆಲ್ಲ ಯೋಚನೆ ಮಾಡಿದರೆ ಹರಿವಾಯುಗಳು ತಮ್ಮ ಅವತಾರದೊಳಗೆ ತಾರತಮ್ಯವನ್ನ ಯೋಚನೆ ಮಾಡುವವರಿಗೆಲ್ಲ ತಿಳಿಬೇಕು. ಆ ರೀತಿಯಲ್ಲಿ ವರ್ತಿಸ್ತಾ ಬಂತು. ಈ ಮಧ್ಯೆ ಅರ್ಜುನಿಗೆ ಮೊದಲು ಹುಟ್ಟಿದ ಮಗು ಅಭಿಮನ್ಯು ಮೊದಲು ಹುಟ್ಟೋದು. ಇದಕ್ಕಿಂತ ಮೊದಲು ಹುಟ್ಟಿದ್ದು ಇರಾಮ ಅಂತ ನಿನ್ನೆ ನೋಡಿದ್ದೇವೆ. ಇರಾವಂತ ಮೊದಲು ಹುಟ್ಟುತ್ತಾನೆ, ಆದರೆ ಇರಾವಂತ ವಂಶಕ್ಕೆ ಸೇರೋದಿಲ್ಲ. ಬೊಬ್ರು ಅಬಾನ್ ಹುಡುತ್ತಾನೆ, ಅವನು ವಂಶಕ್ಕೆ ಸೇರೋದೇ ಇಲ್ಲ. ಇರಾವಾನ್ ನಾಗಲೋಕಕ್ಕೆ ಹೊರಟೋಗಿಬಿಟ್ಟ, ಅಲ್ಲಿಂದ ದೇವಲೋಕಕ್ಕೆ ಸೇರಿದ. ಆ ಬೊಬ್ರು ವಾಹನ ಆ ಪಾಂಡ್ಯ ದೇಶಕ್ಕೆ ಸೇರಿಬಿಟ್ಟ. ಇನ್ನು ಉಳಿದಿದ್ದು ಈತನ ಮಕ್ಕಳು ಸೇರಿದನು ಮರ ಮಗು ಅಂದ್ರೆ ಅಭಿಮನ್ಯು ಅಂತ ಹೇಳಿದ್ದಾನೆ. ಅವನು ಮೂರನೆಯವನು, ಆದ್ರೆ ಆಕ್ಚುಲಿ ಫಸ್ಟ್ ಅವನು. ಅದಕ್ಕೆ ಉಳಿದ ವಂಶಕ್ಕೆ ಬರಲಿಲ್ಲ, ಅದರಿಂದಾಗಿನೇ ಅಭಿಮನ್ಯು ಮೊದಲ ಮಗುವಾಗ್ತಾನೆ ಸುಭದ್ರೆಯ ಮಗನಾಗಿ. ಆಮೇಲೆ ಅರ್ಜುನನಿಗೆ ಈ ಶ್ರುತಕೀರ್ತಿ ಅಂತ ಮಗ ಹುಟ್ಟಿದ್ದು, ದ್ರೌಪದಿಯಲ್ಲಿದ್ದ ಸಿತಿದೇವಿ ನಿಮಿತ್ತ ಹುಟ್ಟಿತ್ತು. ಅಷ್ಟು ಜನಗಳು ಸಾಮಾನ್ಯರಲ್ಲ. ಗಂಧರ್ವರ ಅವತಾರ ಒಂದು ಕಡೆಗೆ, ವಿಶ್ವೇ ದೇವತೆಗಳ ಅವತಾರ ಒಂದು ಕಡೆ. ಐದು ಜನ ಉಪಪಾಂಡವರೇನಿದ್ದಾರೆ, ವಿಶ್ವದೇವತೆಗಳವರೆಲ್ಲ ಕೂಡ. ವಿಶ್ವದೇವತೆಗಳಲ್ಲಿ ಗಂಧರ್ವ ಚಿತ್ರ, ಚಿತ್ರರಥ, ಅಭಿತಾಮ್ರ, ಕಿಶೋರ, ಬಲ, ಈ ರೀತಿಯಾದಂತಹ ಐದು ಜನ ಗಂಧರ್ವರಿಂದ ಆವಿಷ್ಟರಾದವರು, ಮಹಾಪರಾಕ್ರಮಗಳವರೆಲ್ಲ ಕೂಡ. ಅದರಲ್ಲೂ ಪಾಂಡವರ ಇಡೀ ಸಂತಾನದೊಳಗೆ ಮಹಾಮಹಾಪರಾಕ್ರಮಿ ಎನಿಸಿದ್ದು ಅಂದ್ರೆ ಅಭಿಮನ್ಯು ಅಂತ ಹೇಳುತ್ತಾರೆ. ಅಭಿಮನ್ಯುವಿಗೆ ಅಸಾಧ್ಯವಾದ ಸಿದ್ಧಿ ಬಂತು. ಕೃಷ್ಣನ ತಂಗಿಯ ಮಗ, ಆ ವರ್ಚಸ್ಸರ ಕೊನೆಯವರೆಗೆ ಉಳಿಸ್ಕೊತಾರೆ ಪುಣ್ಯಾತ್ಮ. ಪ್ರೊಫೆಸರ್ ಮಗ ಅವನೇ ಕ್ಲಾಸ್ ಅಲ್ಲಿ ಲಾಸ್ಟ್ ಆಗಿಬಿಟ್ರೆ ಗತಿ ಏನಾಗಬೇಕು? ಎಲ್ಲ ಹುಡುಗರು ಫಸ್ಟ್ ಮೇಷ್ಟ್ರ ಮಗನೇ ದಡ್ಡ ಆಗಿಬಿಟ್ರೆ ಮೇಷ್ಟ್ರಿಗೆ ಅಷ್ಟೇ ಕೀರ್ತಿ ಆಗಬೇಕು. ಕೃಷ್ಣನ ಹಿರಿಮೆ, ಅಭಿಮನ್ಯುವಿನ ಕೀರ್ತಿಯೆಲ್ಲ ಕೃಷ್ಣನಿಗೆ ಸೇರಬೇಕು. ಯಾಕೆ ಕೃಷ್ಣನ ಮಗ ಅನ್ನಿದ್ದೆ ಆತನಿಗೆ ಅಷ್ಟು ಮಹತ್ವವನ್ನು ಕೊಟ್ಟಿತು. ಅದರ ಜೊತೆಗೆ ಅಭಿಮನ್ಯುವಿನಲ್ಲಿ ಅಭಿಮನ್ಯು ಯಾರ ಅವತಾರ ಎಂಬುದನ್ನು ಗಮನಿಸಬೇಕು. ಅಭಿಮನ್ಯು ಯಾರ ಅವತಾರ? ಚಂದ್ರಾಂಶಯುಕ್ತ ಅತಿತರಾಂಬುಧೋಸೌ ಜಾತ ಸುಭದ್ರ ಜಠರೇ ಅರ್ಜುನೇನ. ಆತ ಬುಧನ ಅವತಾರ, ಚಂದ್ರನ ಅಂಶ ಇತ್ತು. ಆತನಲ್ಲಿ ಬುಧನ ಅವತಾರ, ಚಂದ್ರನ ಅಂಶ ಇತ್ತು. ಈ ರೀತಿಯಾಗಿ ಹುಟ್ಟಿ ಬಂದಿದ್ದು ಅಭಿಮನ್ಯು. ಜೊತೆಗೆ ಆತನೊಳಗೆ ಪಂಚ ಪಾಂಡವರಿದ್ದಾರಲ್ಲ, ಅವರೆಲ್ಲರ ಅಂಶವು ವಿಶೇಷ ಅಂಶ ಇತ್ತಂತೆ. ಅಂದರೆ ವಾಯುದೇವರು, ಇಂದ್ರದೇವರು, ಯಮದೇವರು, ಅಶ್ವಿನಿ ದೇವತೆಗಳ ವಿಶೇಷವಾದ ಅಂಶ. ಅದೆಲ್ಲಕ್ಕಿಂತ ಹೆಚ್ಚ ಕೃಷ್ಣನ ಒಂದು ಸನ್ನಿಧಾನ ಇತ್ತಂತೆ. ಕೃಷ್ಣ ಅವನೊಳಗೆ ಎಷ್ಟು ಒಂದೊಂದು ಸಾಕು, ಒಂದು ಮೆರಿಟ್ ಒಂದಿದ್ರೆ ಸಾಕು. ಲೆಟರು, ಮೆರಿಟ್ಟು, ದುಡ್ಡು, ಕಾಸು, ಪ್ರತಿಯೊಂದು ಜನಬಲ, ಧನಬಲ ಎಲ್ಲ ಸೇರಿದರೆ ಯಾವ ಮಟ್ಟಕ್ಕೆ ಬರಬೇಕು? ಅಭಿಮನ್ಯು ತೀರ ಚಿಕ್ಕವರ ಸಾಲಿಗೆ ಸೇರಿದವನು ಮಹಾಭಾರತ ಯುದ್ಧದೊಳಗೆ. ಅವನ ಸಾಹಸ ಮಾತ್ರ ಅಪ್ರತಿಭವಾದ ಸಾಹಸ. ಅದಕ್ಕೆಲ್ಲ ಇದೆಲ್ಲ ಕಾರಣವಾಯಿತು. ಅಭಿಮನ್ಯುವಿಗೆ ಚಂದ್ರನ ಅವತಾರ, ಬುಧನ ಅವತಾರ ಅಂತ ಹೇಳಿದ್ರಿಂದ. ಪಾಂಡವರ ವಂಶ ಯಾವುದು? ಚಂದ್ರವಂಶನೇ. ಚಂದ್ರನ ಮಗ ಯಾರು? ಬುಧನೇ. ಅಂದರೆ ವಂಶದ ಮೂಲ ಪುರುಷ ಇಬ್ಬರು ಸೇರ್ಕೊಂಡು ಹುಟ್ಟುಬಿಟ್ಟಿದ್ದಾರೆ. ಚಂದ್ರ ಮತ್ತು ಬುಧ ಇಬ್ಬರು ಕೂಡ ಬಂದಿದ್ದಾರೆ. ಅದೊಂದು ಮತ್ತೊಂದು ಸಂಗತಿಗೆ ಕಾರಣವಾಯಿತು. ಆದ್ದರಿಂದ ಆತರ ವಂಶ ಬೆಳಲಿಕ್ಕೆ ಇನ್ನೊಂದು ಕಾರಣ, ಬೇರೆ ಯಾರ ವಂಶನೂ ಬೆಳೆದೇನೆ, ಅಭಿಮನ್ಯುವಿನ ವಂಶ ಬೆಳೀತು. ಪರೀಕ್ಷಿತ್ ರಾಜ ಆತನ ವಂಶ, ಚಂದ್ರ ಮೂಲ ಪುರುಷ, ಬುಧ ಮೂಲ ಪುರುಷರು, ಅವರಿಬ್ಬರ ಅಂಶ ಸೇರಿದವನು ಇವನು. ಪರಮಾತ್ಮ ಅವರ ವಂಶನೇ ಬೆಳೆಸ್ತಾನೆ ಮತ್ತೆ. ಅಂದ್ರೆ ಅದು ಆಕ್ಸಿಡೆಂಟ್ ಆಗಿ ನಡೆದಿದ್ದಲ್ಲ, ಭಗವಂತನ ಪರಿಪೂರ್ಣವಾದ ಯೋಜನೆ. ಆ ರೀತಿ ಮುಂದೆ ಬೆಳೆಯಲಿಕ್ಕೆ ಅನುಕೂಲವಾಯಿತು. ಅರ್ಜುನ ಭಾರಿ ಸಂಭ್ರಮ ಪಟ್ಟ, ಉಳಿದವರಿಗೆಲ್ಲರೂ ಭಾರಿ ಸಂಭ್ರಮವಾಯಿತು. ಆ ಪಾಂಡವರ ಜೀವನದಲ್ಲಿ ವೈಶಿಷ್ಟ್ಯ ಅಂದ್ರೆ ನನ್ನ ಮಗ, ಅವನ ಮಗ, ಇವನು ಮುಂದೆ ಬರಲಿ ಇಲ್ಲ, ಅವರ ಮೆರಿಟ್ ತಕ್ಕಂತೆ ನೋಡ್ತಾ ಬಂತು. ಎಂದು ಎಲ್ಲಿ ಧೃತರಾಷ್ಟ್ರನಿಗೆ ಸಾಧ್ಯವಾಗಲಿಲ್ಲ, ಅಲ್ಲಿ ಪಾಂಡವರಿಗೆ ಸಾಧ್ಯವಾಯಿತು. ಧೃತರಾಷ್ಟ್ರ ತನ್ನ ಮಕ್ಕಳು ನೋಡ್ಕೊಂಡಿರ್ತೇನೇ ಬೇರೆ, ತನ್ನ ತಮ್ಮನ ಮಕ್ಕಳು ನೋಡ್ಕೊಂಡಿರ್ತೇನೆ ಬೇರೆ, ಧರ್ಮರಾಜ ಹಾಗೆ ಮಾಡಲಿಲ್ಲ, ಭೀಮಸೇನ ಹಾಗೆ ಮಾಡಲಿಲ್ಲ, ಅರ್ಜುನನು ಹಾಗೆ ಮಾಡಲಿಲ್ಲ. ಎಲ್ಲ ಮಕ್ಕಳು ಒಂದು ಸರ್ತಿ ಗಲಾಟೆ ಬರಲಿಲ್ಲ, ಒಂದೇ ಒಂದ್ ಸರ್ತಿ ಪಾಂಡವರ ಸಂತಾನದಲ್ಲಿ ಗಲಾಟೆ ಬರಲಿಲ್ಲ. ಅಂದ್ರೆ ಪಾಂಡವರು ತಮ್ಮ ವಂಶವನ್ನು ಹೇಗೆ ನಡೆಸಿದ್ರು, ಧೃತರಾಷ್ಟ್ರ ದುರ್ಯೋಧನ ಹೇಗೆ ಸೋತರು ಎಂಬುದನ್ನು ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿ ಬೆಳೆಸ್ತಾ ಬಂದ್ರು. ಕೃಷ್ಣ ವಾಸ ಮಾಡ್ತಾನೆ ಇದ್ದಾನೆ, ಕಾಲ ಕಡಿತಾ ಇವೆ. ಒಂದು ದಿವಸ ಕೃಷ್ಣ ಸತ್ಯಭಾಮಾದೇವಿಯನ್ನು ಕರ್ಕೊಂಡು ಹೊರಡ್ತಾ ಇದ್ದಾನೆ. ಅರ್ಜುನ ನೀನು ಬಾ, ಸುಭದ್ರೆಯ ಸಮೇತ ಬಾ, ನಾ ನಾಲ್ಕು ಜನಗಳು ಕೂಡ ಯಮುನಾ ತೀರದ ವನಗಳಲ್ಲಿ ವಿಹಾರ ಮಾಡಿ ಬರೋಣ ಅಂತ ಕರ್ಕೊಂಡು ಹೋಗ್ತಾನೆ. ಇದು ಹೊಸ ಒಂದು ದೊಡ್ಡ ನಾಂದಿ ಹಾಡ್ತಾನೆ ಪರಮಾತ್ಮ. ಸುಮ್ಮನೆ ವಿಹಾರ ಹೆಸರಿಗೆ ಹೋದ ವಿಹಾರ ಟೈಪ್ ಹೋಗ್ತಾನೆ, ಏನೇನೋ ಮಾಡ್ಕೊಂಡಿರ್ತಾರೆ. ಆಮೇಲೆ ಅರ್ಜುನ ಹೋಗೋಣ ಬಾ ಅಂತ ಹೇಳಿದಾಗ ಅರ್ಜುನ ಕೃಷ್ಣನ ಸಹವಾಸ ಈ ರೀತಿ ಹತ್ತಿರವಾಗಿತ್ತು. ಅದಕ್ಕೆ ಮುಂದೆ ಹೇಳ್ತಾನೆ ಅರ್ಜುನ ಗೀತೆಯಲ್ಲಿ ಕೇಳಿದಾಗ, ನಾನು ಏನ್ ತಿಳ್ಕೊಂಡ್ಬಿಟ್ಟೆ ಕೃಷ್ಣ ನಿನ್ನನ್ನ, ಮಯ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ, ಕೃಷ್ಣ ಯಾದವ ಸಖ ಅಂತ ಏನೇನೋ ಕರೆದು ಬಿಟ್ಟೆ ನಿನ್ನನ್ನ. ಅಷ್ಟು ಹದಲಿಗೆ ಕೊಟ್ಟಿದ್ದ ಕೃಷ್ಣ ರಥದಲ್ಲಿ ಕುತ್ಕೊಂಡು ಎಲ್ಲ ಅವರು ನಾಲ್ಕು ಜನ ಹೋಗ್ತಾರೆ ಯಮುನಾ ತೀರದಲ್ಲಿ. ಅನೇಕ ಉಪವನಗಳಲ್ಲಿ ವಿಹಾರವನ್ನು ಮಾಡ್ತಾರೆ. ಆ ಹೊತ್ತಿಗೆ ವಿಶೇಷವಾದ ಪ್ರಸಂಗ ಒದಗಿತು. ಅವರಿಬ್ಬರು ನಾಲ್ಕು ಜನ ಕೂತಿದ್ದ ಕಾಲಕ್ಕೆ ಸತ್ಯಭಾಮ ಸುಭದ್ರ ಒಂದ್ ಕಡೆ ಮಾತಾಡ್ತಾ ಇದ್ದಾರೆ, ಕೃಷ್ಣಾರ್ಜುನ ಒಂದ್ ಕಡೆ ಕೂತಿದ್ದಾರೆ. ಒಬ್ಬ ಬ್ರಾಹ್ಮಣ ಬಂದ, ತಕ್ಷಣ ಬನ್ನಿ ಅಂತ ಇವರು ಕರೆದ್ರು. ಒಬ್ಬ ಬ್ರಾಹ್ಮಣ ಬಂದ, ಭಾರಿ ವರ್ಚಸ್ವಿಯಾದ ಬ್ರಾಹ್ಮಣ, ಭಾರಿ ಖುಷಿಯಾಯಿತು, ಬನ್ನಿ ಅಂತ ಕರೆದರು. ಬಂದವನೇ, ನನಗೆ ತುಂಬಾ ಹಸಿವಾಗಿದೆ, ಅನ್ನ ಬೇಕು ಅಂತ ಕೇಳಿದ್ರು. ತುಂಬಾ ಹಸಿವಾಗಿದೆ, ಅನ್ನ ಬೇಕು. ಬ್ರಾಹ್ಮಣ ಬಂದ್ರೆ ಏನು ಬೇಕು ಅಂತ ಕೇಳಲೇಬಾರದವನು, ಏನು ಬೇಕು ಅಂತ ನಾವು ಕೇಳಬೇಕು ಮೊದಲು. ಆದರೆ ಎಷ್ಟು ಹಸಿವಾಗಿತ್ತು ಅಗ್ನಿಗೆ ಅಂದ್ರೆ, ನಾನು ತುಂಬಾ ಹಸಿವಾಗಿದೆ, ಅನ್ನ ಬೇಕು ಅಂತ ಕೇಳಿದೆ. ಕೃಷ್ಣಾರ್ಜುನ ಇಬ್ಬರನ್ನು ಕೇಳಿದರಂತೆ. ತಕ್ಷಣ ಅರ್ಜುನ ಭಾರಿ ಬುದ್ಧಿವಂತ, ಏನು ಕಮಿಟ್ ಮಾಡ್ಕೋತಾ ಇದ್ದಿಲ್ಲ, ಕೃಷ್ಣನ ಮುಖ ನೋಡ್ತಾನೆ, ಮಾತು ಕೊಡ್ಲ ಅಂತ ಹೇಳಿಬಿಟ್ಟು. ಮಾತು ಕೊಡ್ಲ ಅಂದ್ರೆ ಕೃಷ್ಣ ಕೊಡು. ವಿಷ್ಣು ಪ್ರೇರಣೆ ಎಂಬುದು ಪಾಂಡವರಿಗೆ ರಕ್ತಗತವಾದ ಗುಣವಾಗಿತ್ತು. ಕೃಷ್ಣ ಏನು ಆಯ್ತು ಕೊಡು ಅಂತ ಹೇಳ್ತಾನೆ. ಕೃಷ್ಣ ಮಾತು ಕೊಡು ಅಪ್ಪಳೆ ತಗೊಂಡ್ರೆ ಏನು ಗೊತ್ತೇನು, ಹೆಚ್ಚಿಕೊಂಡು ನೀನ್ ಜವಾಬ್ದಾರ ಅಂತ ಅರ್ಥ. ಅದನ್ನ ಯಾಕರೋದು, ಯಾರೋ ಕರೆದ್ರೆ ಮನೆಯವರು ಕರೀತಾರೆ, ಊಟ ಕೇಳ ಊಟ ಕೇಳ್ತಾರೆ, ತಪ್ಪು ಮಾಡ್ತಾರೆ, ಕೆರೆದೆ ಮಾಡಲಿ ಬೈಕೋತಾ ಇರ್ತಾರೆ, ಊಟ ಮುಗಿದ್ರೆ ಬೈತಿರ್ತಾರೆ. ಒಂದ್ ಮಾತು ಹೇಳಬಾರ್ದಾಗಿತ್ತ, ನನಗೆ ಸಂಬಂಧಪಟ್ಟಿಲ್ವ ಮನೆಗೆ ಅಂತ ಗಲಾಟೆ ಬೀಸಿಬಿಡ್ತಾರೆ. ಮನುಷ್ಯನ ಪದ್ಧತಿ, ಒಂದ್ ಮಾತು ಕೇಳಿ ಏನು ಡಿಫರೆನ್ಸ್ ಏನೋ ಆಗೋದಿಲ್ಲ ಅಷ್ಟೇ, ನಾನು ಕೇಳಿರುವಂತೂ ಭಾರಿ ಸಮಾಧಾನ. ಆದ್ರಿಂದ ಅದು ಸೈಕಾಲಜಿ, ಅದು ಒಂದು ಕಾನ್ಫಿಡೆನ್ಸ್ ಇತ್ತು ಕೆಲಸ ಮಾಡೋದು ಯಾವಾಗಲೂ ಕೂಡ ಭಾರಿ ಆಸಕ್ತಿ. ಅದರಿಂದ ಎಷ್ಟೋ ಸಮಸ್ಯೆ ಬಗೆಹರ ಒಂದು ಮಾತಂದಿರುತ್ತೆ ಅಷ್ಟೇ. ಆ ಮಾತು ಕೇಳದೆ ಹೋಗಿದ್ದು ದೊಡ್ಡ ಗಲಾಟೆಯಾಗಿಬಿಟ್ಟು ಭಯಂಕರವಾದಂತಹ ದುರಂತದಲ್ಲಿ ಪರಿವಸ್ಥಾನವಾಗಬಹುದು. ಅದನ್ನೆಲ್ಲ ಅರ್ಜುನನಿಂದ ಪಾಠ ಕಲಿಬೇಕು. ಶತ್ರು ವಿರಸ್ಥಿತಿ ಧನಂಜಯ ಕೀರ್ತಾನೇನ, ಶತ್ರು ಪಕ್ಷ ನಿಜವಾಗಲೂ ಶತ್ರುಗಳಾದ್ರೆ ಹಾಳಾಗಿ ಹೋಗಲಿ, ಆದ್ರೆ ಎಂದೂ ಕೂಡ ಕೆಟ್ಟ ಶತ್ರುಗಳು ಓಡಬೇಕು, ಒಳ್ಳೆಯವನು ಶತ್ರು ಆಗಬಾರದು. ಆ ರೀತಿ ಬದುಕೋದಕ್ಕೆ ಯೋಗ ಅಂತ ಕರೆಯೋದು. ಕೃಷ್ಣ ಅಂತ ಕೇಳಿದ ತಕ್ಷಣ ಕೊಡು ಅಂತ ಹೇಳಿದ, ಕೊಟ್ಟುಬಿಟ್ಟ. ಆಮೇಲೆ ಆ ಬ್ರಾಹ್ಮಣ ಕೇಳ್ತಾನೆ, ಏನಪ್ಪ ಯಾವ ಅನ್ನ ಬೇಕು ಅಂತ ಕೇಳಿದ. ಬಂದವರು ಕೇಳ್ತಾನೆ, ಏನಾಗ್ಬೇಕು ನಿಮಗೆ ಸ್ಪೆಷಲ್ ಅಂತ ಕೇಳಿದ, ಏನಾಗ್ಬೇಕು ಅಂತ ಕೇಳಿದ್ರೆ, ಕೀದೃಕ್ತೇ ಅನ್ನಮಿಷ್ಟಂ, ನಿನ್ ಯಾವ ಅನ್ನ ಇಷ್ಟ ಅಂತ ಕೇಳಿದ್ರೆ, ಆ ಹೇಳಿದನಂತ ಬ್ರಾಹ್ಮಣ, ನಾನು ಬ್ರಾಹ್ಮಣನಲ್ಲ ಅಂತ ಹೇಳಿದ. ನಾನು ಬ್ರಾಹ್ಮಣನಲ್ಲ, ನಾನೊಬ್ಬ ದೇವತೆ, ವನ್ನಿರಹಂ ವನಾರ್ಥಿ ಅಂತ ಹೇಳಿದ್ದಾರೆ. ವನ್ನಿರಹಂ ವನಾರ್ಥಿ, ನಾನು ಅಗ್ನಿ ದೇವರು ಅಂತ ಹೇಳಿದ. ಅಗ್ನಿ ದೇವರು ನಿನಗ್ಯಾಕೆ ಭಿಕ್ಷೆ ಅಂತ ಕೇಳಿದ್ದಾರೆ. ನಿನಗ್ಯಾಕೆ ಭಿಕ್ಷೆ, ವನಾರ್ಥಿ, ಏನು ಭಿಕ್ಷೆ, ವನಾರ್ಥಿ, ಖಾಂಡವನ ದಾನ ತಿನ್ನಬೇಕು ನಾನು, ಅದನ್ನು ಕೊಡಿ ನನ್ನ ಊಟ ಆದಾಯ ಲೆಕ್ಕ ಅಂತ ಹೇಳಿದ್ದಾರೆ. ಇಲ್ಲಿ ಅನೇಕ ಸಮಸ್ಯೆಗಳು ನಮಗೆ. ಅಗ್ನಿ ದೇವರು ಪಾಪ, ಅಗ್ನಿ ದೇವರು ಬ್ರಾಹ್ಮಣ ವೇಷದಲ್ಲಿ ಬರ್ತಾ ಇದ್ದಾರೆ. ಬ್ರಾಹ್ಮಣ ವೇಷ ಬಂದು ಕೇಳ್ತಾರೆ, ನಮಗೆ ಆಶ್ಚರ್ಯ, ದೇವೇಷದಲ್ಲಿ ಬರಬಾರದೆ? ದೇವೇಷ ಮರ್ಯಾದೆ ಭಾರಿ ಜಾಸ್ತಿ ಅಲ್ಲಿವೆ ಅಂದ್ರೆ ನಿಮಗೆ ಗೊತ್ತಿಲ್ಲ. ಭೂಲೋಕದಲ್ಲಿ ಬ್ರಾಹ್ಮಣರಿಗೆ ಭಾರಿ ಮರ್ಯಾದೆ ಜಾಸ್ತಿ, ಅದಕ್ಕೆ ಬ್ರಾಹ್ಮಣ ವೇಷದಲ್ಲಿ ಬಂದರಂತೆ. ಬ್ರಾಹ್ಮಣ ವೇಷದಲ್ಲಿ ಬಂದ್ರೊಂದು ಕೆಲಸ ಆಯಿತು ಅಂತ ಅರ್ಥ. ಅಷ್ಟು ಭಗವಂತ ಅವರಲ್ಲಿ ಒಂದು ವರ್ಚಸ್ಸಿಟ್ಟು ಸನ್ನಿಧಾನ ಇಟ್ಟಿರ್ತಾನಂತೆ. ಅದಕ್ಕೆ ದೇವತೆಗಳು ಕೂಡ ಭೂಲೋಕದಲ್ಲಿ ಕೆಲಸ ಮಾಡಿಸ್ಕೋಬೇಕು ಅಂತಿದ್ರೆ ಬ್ರಾಹ್ಮಣ ವೇಷ ಹಾಕೊಂಡು ಬರ್ತಾರಂತೆ. ದೇವತೆಗಳ ವೇಷ ಬಂದರೆ ಅಷ್ಟು ಮಹತ್ವ ಇಲ್ಲ, ಬ್ರಾಹ್ಮಣ ವೇಷದಲ್ಲಿ ಬರಬೇಕು. ಅದಕ್ಕೆ ದೇವತೆಗಳ ಬ್ರಾಹ್ಮಣರನ್ನ ಭೂಸುರರು ಅಂತ ಕರೀತಾರೆ. ಭೂಸುರರು ಮಳೆಯ ನೀರೋಣಿಯಲು ಪರಿಯಲು ಬಳಸರೂರೊಳಗಿದ್ದ ಜನರ ಜನವು ಹೆದ್ದರೆ ಗೋಡೆ ಮಜ್ಜನ ಪಾನಗೈದಪರು. ಅದೇ ರೀತಿಯಲ್ಲಿ ಅದೇ ಬಾಂಬಳೆಯ ಪೆತ್ತನ ಪಾದ ಮಹಿಮಾ ಜನದಿ ಪೊಕ್ಕದರಿಂದ ಮಾಡಿದ ಪರೇ ಮಹೀಸುರರು ಅಂತ ಹೇಳಿ. ಮಹಿ ಅಂದ್ರೆ ಭೂಮಿ, ಭೂಸುರರು ಭೂಮಿಯ ದೇವತೆಗಳು ಅಂದ್ರೆ ಬ್ರಾಹ್ಮಣರು ಅಂತ ಅರ್ಥ. ಸರಿಯಾಗಿರ್ಬೇಕು, ಮತ್ತೆ ಸುಮ್ಸುಮ್ನೆ ಹೊಡ್ಲಿ ಹೋಗೋ ಬ್ರಾಹ್ಮಣ ಕೂತು ನಾನು ಬ್ರಾಹ್ಮಣ ಭೂಸುರ ಅಂತ ಹೇಳಿದ್ರೆ ಅಸುರ ಅಂತ ಹೇಳಬೇಕಾಗಿರುತ್ತೆ, ಭೂಸುರ ಅಂತ ಹೇಳಬಾರದು. ಭೂಮಿಯ ರಾಕ್ಷಸರು ಅಂತ ಕರಿಬೇಕಷ್ಟೇ. ಬ್ರಾಹ್ಮಣ ಧರ್ಮವನ್ನು ಪಾಲನೆ ಮಾಡಿದರೆ ಅಷ್ಟು ದೇವರು ಅನುಗ್ರಹ ಮಾಡ್ತಾರಂತೆ. ದೇವತೆಗಳು ಬ್ರಾಹ್ಮಣ ವೇಷ ಕೊಟ್ಟು ಬರ್ತಿದ್ರು ಅಂದ್ರೆ ಎಷ್ಟು ವರ್ಚಸ್ ಇರಬೇಕು ಬ್ರಾಹ್ಮಣರ ವರ್ಚಸ್. ಇವಾಗ ಬ್ರಾಹ್ಮಣ ಹಾಗಲ್ಲ, ಬ್ರಾಹ್ಮಣ ಅಲ್ಲ ಅಂತ ಓಡಾಡ್ತಾನೆ ಪಾಪ. ಬ್ರಾಹ್ಮಣ ಅಲ್ಲ ಅಂತ ಬ್ರಾಹ್ಮಣ ಆಗ ಭಾರಿ ಸಂಕೋಚ ಪಡ್ತಾರೆ. ರಿಸರ್ವೇಷನ್ ಸಿಗೋದಿಲ್ಲ ಅವನಿಗೆ ಪಾಪ, ಏನು ಸಿಗೋದಿಲ್ಲ, ಏನೇನೋ ನೋಡ್ತಿರ್ತಾರೆ ಪಾಪ ಅಂತ ಹೇಳಿಬಿಟ್ಟು ಬ್ರಾಹ್ಮಣ ಅಲ್ಲ ಅಂತ ಹೇಳೋಕೆ ತುಂಬಾ ಜನ ಇಷ್ಟಪಡ್ತಾರೆ. ಎಷ್ಟೋ ಜನ, ಒಬ್ಬ ದೊಡ್ಡ ಆಚಾರ್ಯ ಮನೆತನದ ಒಬ್ಬ ಬ್ರಾಹ್ಮಣ, ಆಚಾರ್ಯ ಮನೆತನ ದೊಡ್ಡ ವಂಶನ, ಆತ ತನ್ನ ಮಗಳಿಗೆ ಮೆಡಿಕಲ್ ಸೀಟ್ ಸಿಗಬೇಕಾಗಿತ್ತು ಅಂತೇಳಿ SC/ST ಸರ್ಟಿಫಿಕೇಟ್ ಮಾಡಿ ಸೇರಿಸಿಬಿಟ್ಟ ಪಾಪ. ಒಂದು ಯಾವ ಕಾಲದಲ್ಲಿ ಇದ್ದಾರೆ ಗಾರ ಯೋಚನೆ ಮಾಡಬೇಕು. ವಿಶ್ವಾಮಿತ್ರ ನೋಡಿ ಬ್ರಾಹ್ಮಣ್ಯ ಬೇಕು ಅಂತೇಳಿ 40,000 ವರ್ಷ ತಪಸ್ ಮಾಡಿದ್ರಂತೆ ಪಾಪ. 40,000 ವರ್ಷ ತಪಸ್ಸು ಮಾಡಿ ಅದನ್ನು ತಗೊಂಡ್ರು. ಬ್ರಾಹ್ಮಣ್ಯ ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ, ಅಂತ ಬೆಲೆ ಇಲ್ಲ ಕೋಟ. ಆದ ಕಾಲೇಜಿನ ಪ್ರಿನ್ಸಿಪಾಲ್ ಬೇರೆ ಸಾಯೋದಕ್ಕೆ ತನ್ನ ಮಗಳಿಗೆ ಆ ರೀತಿ ಮಾಡಿರೋದು ಎಷ್ಟು ಮರ್ಯಾದೆ ಹೋಯ್ತು ಅಂದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಎಷ್ಟು ದುರಾಸೆ ಇದು, ಒಂದು ಲೌಕಿಕದಲ್ಲಿ ಏನೋ ಸಿಗುತ್ತೆ ಅಂತ ಹೇಳಿ ಕೊನೆ ಸೀಟು ಹೋಯ್ತು, ಎಲ್ಲ ಹೋಯ್ತು, ಕೊನೆ ಏನೋ ಆಗ್ಲೇ ಇಲ್ಲ, ಮರ್ಯಾದೆ ಒಂದು. ಆದ್ರೆ ಇವತ್ತು ಬ್ರಾಹ್ಮಣನಿಗೆ ಏನೋ ಇಲ್ಲದೆ ಇರಬಹುದು, ಆದರೆ ಅವನಿಗೆ ಶಾಸ್ತ್ರದಲ್ಲಿ ಇರತಕ್ಕಂಥ ಮಾನ್ಯತೆ ಭಾರಿ ದೊಡ್ಡದು. ಬ್ರಾಹ್ಮಣ ವೇಷದಲ್ಲಿ ಬಂದು ಯಾವ ವೇಷದಲ್ಲಿ ಬಂದಿದ್ದಾರೆ, ಜೈತೀರ್ಥರು ತಗೊಳ್ಳಿ, ವ್ಯಾಸರಾಜರು, ವಾದ್ಯರಾಜರು, ಎಕ್ಸೆಪ್ಷನ್ ಬಿಟ್ಟುಬಿಟ್ರೆ ಹೆಚ್ಚು ಬಂದವರೆಲ್ಲ ಬ್ರಾಹ್ಮಣ ವೇಷದಲ್ಲಿ ಬಂದರು. ಯಾತಕ್ಕೆ ಅಂದ್ರೆ ಬ್ರಾಹ್ಮಣರಿಗೆ ಒಂದು ಅನುಕೂಲತೆ ಇದೆ, ವಿಶೇಷ ಅನುಕೂಲತೆ ಇದೆ. ಅವನು ವರ್ಚಸ್ ಇಟ್ಟಿದ್ದಾನೆ ಪರಮ ಹೇಳಿದ್ದಷ್ಟೇ ಅಂತ ಒಪ್ಕೊಂಡು ನಿರಹಂ ಅಂತ ಕರ್ಕೋತೀಯ ನಿನ್ನ. ಇದೆಲ್ಲ ಕೃಷ್ಣನಿಗೆ ಗೊತ್ತಿಲ್ಲ, ಇದೆಲ್ಲ ಕೂಡ ಅರ್ಜುನಿಲ್ಲ ಬಂದಿರೋದು ಆಜ್ಞೆ ಅಂತ ಹೇಳಿಬಿಟ್ಟು ಕೃಷ್ಣನಿಗೆ ಗೊತ್ತಿಲ್ಲದ್ದೇ ಇಲ್ಲ. ಇಲ್ಲ ಕೃಷ್ಣನಿಗೆ ಗೊತ್ತಿಲ್ಲದ್ದೇ ಇಲ್ಲ, ಗೊತ್ತಿಲ್ಲ ಮಾತ್ರ ಸರಿಯಾಗಿ ಗೊತ್ತಿಲ್ಲ. ಆಗಲಿಲ್ಲ ಕೃಷ್ಣನೇ ಮಾತ್ರ, ಪ್ರತಿಯೊಂದು ಸತ್ಯನೇ, ಪ್ರತಿಯೊಂದು ಸ್ಪಷ್ಟ. ನನಗೆಲ್ಲ ಗೊತ್ತ ಅರ್ಜುನ ಗೊತ್ತಿಲ್ಲ ಅದೆಲ್ಲ ಕೂಡ. ಈ ಮಾತು ಇದೇ ದೊಡ್ಡ ದುಷ್ಟ. ಕೃಷ್ಣ ಪೂರ್ತಿ ಗುರುತಿಸಿದ್ದಾನ ಅವನನ್ನ, ಆದ್ರೆ ಅವನ ಬಾಯಿಲ ಬರೋವರೆಗೂ ಸುಮ್ಮನೆ ಇದ್ದ. ಸುಳ್ಳ ಹೇಳ್ತೇವೆ, ಸುಳ್ಳ ಬರದೆ ನೀಗೆ ಸುಡೋದಕ್ಕೆ ಬರೋದಿಲ್ಲ ಅಂದ್ರೆ ಏನು? ಅಗ್ನಿ ಸುಡೋದಕ್ಕೆ ಬರೋದು, ಇನ್ಯಾರು ಸುಡ ಹೇಳಿದ್ರಂತೆ ಹೇಗಿದೆ ಈಗ ಅಂತ ಹೇಳಿದ್ದಾರೆ. ಮೊದಲನೇದೇನು ಅಂದ್ರೆ, ನನ್ನ ಸುಡ ಶಕ್ತಿ ಇದೆ, ಆದರೆ ನಾನು ಒಂದು ತಪ್ಪು ಮಾಡಿದ್ದಕ್ಕೆ ನನ್ನ ಶಕ್ತಿ ಹೊರಟೋಯ್ತು. ಏನು ತಪ್ಪು ಮಾಡಿದ್ದು ನೀನು ಅಂದ್ರೆ, ಎಲ್ಲ ದೇವತೆಗಳಿಗೆ ನಾನು ಹವಿಸ್ಸನ್ನು ಮುಟ್ಟಿಸ್ತೇನೆ. ಇವತ್ತು ಯಾವುದೇ ದೇವತೆಗಳು ಮುಟ್ಟಿಸಬೇಕು ಅಂತಿದ್ರೆ, ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಬೇಕು ಅಂತಿದ್ರೆ, ಪೋಸ್ಟ್ ಆಫೀಸ್ನಲ್ಲಿ ಕೊಡ್ತಾರಲ್ಲ ಆ ಟೈಪ್ ಅಗ್ನಿಕುಂಡದಲ್ಲಿ ಹಾಕಿದ್ರೆ ದೇವತೆಗಳಿಗೆ ಮುಟ್ಟಿತು ಅಂತ ಅರ್ಥ. ಮಂತ್ರ ಹೇಳಿ ಅಷ್ಟೇ, ಸುಮ್ಮನೆ ಹಾಕಿದರೆ ಸುಟ್ಟೋಯ್ತು ಅಂತ ಅರ್ಥ. ಮಂತ್ರ ಸಮೇತ ಹಾಕಿದರೆ ದೇವತೆಗಳಿಗೆ ಮುಟ್ಟುತ್ತೆ, ಅಗ್ನಿ ಎಲ್ಲರಿಗೂ ಮುಟ್ಟಿಸ್ತಾ ಹೋಗ್ತಾರೆ. ಅಗ್ನಿದೇವರ ಕೆಲಸ ಅದು. ಅದಕ್ಕೆ ಅವರಿಗೆ ಹವ್ಯವಾಹ ಅಂತ ಹೆಸರು, ಅಗ್ನಿಗೆ ಹವ್ಯವಾಹ, ಹೋಮ ಮಾಡಿದ್ದನ್ನು ತಲುಪಿಸ್ತಕ್ಕಂಥ ದೇವತೆ ಅಂತ ಹೆಸರು. ಆ ಕೆಲಸ ನಾನು ಮಾಡ್ತೇನೆ. ಅವರವರ ಅಗ್ನೇಯ ಸ್ವಾಹ ಅಂತ ಮಾತ್ರ ಅವರು ತಗೋತಾರೆ, ಉಳಿದೆಲ್ಲ ಅವರವರು ಕೊಡ್ತಾ ಹೋಗ್ತಾರೆ. ಇದು ನನ್ನ ಕೆಲಸ. ನಾನು ಸ್ವಲ್ಪ ಅಹಂಕಾರ ಬಂತು ನನಗೆ, ನಾನು ದೇವತೆಗಳ ಹತ್ರ ಹೋಗಿಬಿಟ್ಟೆ, ಸ್ವಲ್ಪ ಕೇಳಿಬಿಟ್ಟೆ ಅವರೆಲ್ಲ ಕೂಡ. ಸ್ವಾಮಿ, ನಿಮ್ಮ ಹವಿಸ್ಸನ್ನ ನೀವು ಇದ್ದಲ್ಲಿಗೇನೆ ತಂದು ತಪ್ಪದೆ ಮುಟ್ಟಿಸ್ತಾ ಇದ್ದೇನೆ, ನನಗೇನಾದ್ರು ಕೊಡಬಾರದಾ ಅಂತ ಕೇಳಿದ್ರು ಅಂತ ಹೋಗಿಬಿಟ್ಟೆ. ನನಗೇನಾದ್ರು ಕೊಡಬಾರದಾ, ಬರ್ತಾ ಟೆಂಪ್ಟ್ ಆಗ್ತಾನೆ ಮನುಷ್ಯ, ಏನಾದ್ರು ಕೊಡಬಾರದಾ, ಏನು ಕೊಡಬೇಕು ಅಂತ ಕೇಳಿದ್ರು. ಏನು ಕೊಡಬೇಕು ನಿನಗೆ? ನನಗೆ ಎರಡು ಸ್ಪೆಷಲ್ ಆಹುತಿಗಳು ಬೇಕು, ಪ್ರಯಾಜ ಮತ್ತು ಅನುಯಾಜ ಅಂತಕ್ಕಂಥ ವಿಶೇಷ ಆಹುತಿಗಳನ್ನು ನಾನು ತಗೊಳ್ಳೋ ಹಕ್ಕು ಕೊಡಬೇಕು. ಅಂದರೆ ಇಷ್ಟು ಪರ್ಸೆಂಟ್ ಬೋನಸ್ಸು ಇದೆಲ್ಲ ಕೇಳ್ತಾರಲ್ಲ ಆ ಟೈಪ್, ಚೆನ್ನಾಗಿ ಕೆಲಸ ಮಾಡಿದ ಬೋನಸ್ ಕೊಡಿ ಅಂತ ಕೇಳಿದ ಹಾಗೆ, ಎರಡು ಹವಿಸ ಎಷ್ಟಾದನ ಸಿಗಬೇಕು ಅದಕ್ಕೆ ಅನುಗ್ರಹ ಮಾಡಿ ಅಂತ ಕೇಳಿದ್ರು. ಅವ್ರ ತಕ್ಷಣ ಅಂದ್ರೆ ಆಯ್ತು ಕೊಡ್ತೇವೆ, ಇನ್ಮೇಲೆ ಆ ಎರಡು ಹವಿಸಗಳನ್ನ ಸಿಗಲಿ ಅಂತ ಹೇಳಿಬಿಟ್ರು. ಅಷ್ಟೇ ಅಲ್ಲ, ಒಂದು ಶಾಪನೂ ಕೊಟ್ಟುಬಿಟ್ರು. ನೀನು ಅದನ್ನು ಮಾಡೋದಕ್ಕೆ ದೇವರು ನಿನ್ನ ಸಾಕಷ್ಟು ಅನುಗ್ರಹ ಮಾಡಿದ್ದಾನೆ, ಆದರೂ ಮತ್ತೆ ಫಲ ಅಪೇಕ್ಷೆ ಪಡ್ತೀಯಲ್ಲ, ಅದಕ್ಕೆ ನಿನಗೆ ಎರಡು ಶಕ್ತಿಗಳನ್ನು ಕೊಡ್ತೇವೆ. ನಿನಗೊಂದು ದೊಡ್ಡ ದೋಷ ಬರಲಿ, ಬಲಹ್ರಾಸಹ ತವ ಭೂಯಾತ್, ನಿನ್ನ ಸುಡೋ ಶಕ್ತಿ ಕುಂದಿ ಹೋಗಿಬಿಡಲಿ, ಶಾಪ ಕೊಟ್ಬಿಟ್ಟು ಕುಂದೋ ಶಕ್ತಿ ಕುಂದಿ ಹೋಗು ಅಂತ ಎರಡು ಊಟ ಜಾಸ್ತಿ ಬಡಿಸಿ ಜೀರ್ಣಾರ್ಧ ಮಾಡಿದಾಗ ಆಯ್ತಷ್ಟೇ. ಜಾಸ್ತಿ ಬಡಿಸಿ ಜೀರ್ಣ ಶಕ್ತಿ ಕಡಿಮೆ ಮರದ ಮಾಡಿದ್ರು, ಅಗ್ನಿಗೆ ಭಾರಿ ಸಂಕಟ ಆಗೋಯ್ತು. ಎರಡು ಹೆಚ್ಚು ಸಿಕ್ಕರು ಕೂಡ ತಿನ್ನ ಶಕ್ತಿ ಇಲ್ಲ, ಬಲಹ್ರಾಸವಾಗಲಿ ಶಾಪ ಕೊಡುತ್ತಾರೆ. ನೋಡಿ, ಫಲಕ್ಕೆ ಆಸೆ ಪಟ್ಟಿದ್ದಕ್ಕೆ ಶಕ್ತಿ ಕಡಿಮೆ ಆಯ್ತು. ಅದಕ್ಕೆ ಗೀತೆ ಅರ್ಥವಾಗುತ್ತ, ಕರ್ಮಣ್ಣೆ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಯಾವಾಗ ಕರ್ಮ ಫಲಕ್ಕೆ ಅಪೇಕ್ಷೆ ಪಡ್ತೇವೋ ಆಗ ವರ್ಚಸ್ಸು ಹಿಡಿದೋಗ್ಬಿಡುತ್ತೆ. ಅಗ್ನಿಯ ವರ್ಚಸ್ಸೇ ಹೋಯ್ತದೆ, ಉದರ ವರ್ಚಸ್ಸೇನು? ತುಂಬಾ ವರ್ಚಸ್ವಿಗಳಾಗಿದ್ರೆ ಅಗ್ನಿ ಅಂತ ತೇಜಸ್ವಿ ಅಂತ ಕರೀತಾರೆ. ಅಗ್ನಿಯ ಡಲ್ಲಿಗೆ ಹಾಗಾಗಿ ಹೋಗ್ಬಿಟ್ಟಿದ್ದಾರೆ. ಅಗ್ನಿ ತೇಜಸ್ಸು ಗ್ರಹ, ಸೂರ್ಯನಿಗೆ ಗ್ರಹಣ ಬಡದಾಗಾಯ್ತು. ಸೂರ್ಯನಿಗೆ ಗ್ರಹಣ ಬಡದಂತ ಅಗ್ನಿಗೆ ಬಲದ ಗ್ರಹಣ ಬಂದು ಹೋಗಿದೆ, ತುಂಬಾ ವ್ಯಥೆಯಾಯಿತು. ಅದನ್ನ ಹೇಗೆ ಸರಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ತಪ್ಪು ಮಾಡಿ ಆಯ್ತೀಗ, ಅದು ಹೇಗೆ ಸರಿ ಮಾಡ್ಕೋಬೇಕು? ನನ್ನ ಶಕ್ತಿ ಮತ್ತೆ ಸರಿ ಹೋಗ್ಬೇಕೀಗ, ಶಕ್ತಿ ಮತ್ತೆ ಸರಿ ಹೋಗಬೇಕು. ಯಾರನ್ನ ಕೇಳಬೇಕು ಅಂತ ಯೋಚನೆ ಮಾಡಿ, ಎಲ್ಲ ದೇವರು ಶಾಪ ಕೊಟ್ಟಾಗಿದೆ, ಅವ್ರು ಕೇಳಿದ್ರೆ ಇನ್ನೇನು ನಡೆಯೋದಿಲ್ಲ, ಅವರ ಹತ್ರ ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಯಾಕೆ ಅವ್ರು ಬ್ಯಾಲೆನ್ಸ್ ಮಾಡಿ ಗೊತ್ತು ಮಾತಾಡೋದು, ಅನುಗ್ರಹ ಮಾಡ್ತಾರೆ ಅಂತ ಗೊತ್ತು. ಅವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ, ಅಗ್ನಿದೇವರು ನನಗೆ ಹೀಗಾಗಿದೆ, ತುಂಬಾ ತಪ್ಪು ಮಾಡಿದ್ದೇನೆ, ದಯವಿಟ್ಟು ಕ್ಷಮಿಸಿ, ನನಗೆ ಬಲ ಪೂರ್ತಿ ಮತ್ತೆ ಬರಬೇಕು ವಾಪಸ್, ಅನುಗ್ರಹ ಮಾಡಿ ಅಂತ ಕೇಳುತ್ತಾರೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ಇನ್ಮೇಲೆ ಈ ರೀತಿ ಆಸೆ ಗೀಸೆ ಪಡ್ಲಕ್ಕೆ ಹೋಗಬೇಡಿ, ಒಂದು ಉಪಾಯ ಹೇಳ್ತೇನೆ, ಅದನ್ನು ಮಾಡಿ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಸರಿ ಹೋಗುತ್ತೆ. ಅದೇನು ಅಂದ್ರೆ, ನೀವು ಕಾಂಡವನ ಅಂತ ಒಂದು ವನ ಇದೆ ಭೂಲೋಕದೊಳಗೆ, ಅದನ್ನ ತಿಂದ್ರೆ ನಿಮ್ಗೆ ಸರಿ ಹೋಗುತ್ತೆ, ಜೀರ್ಣ ಶಕ್ತಿ ಮೊದಲಿನಂತೆ ಆಗುತ್ತೆ ಅಂತ ಹೇಳಿಬಿಟ್ರು. ನೀವು ತಿನ್ನಬೇಕು, ಸರಿ ಹೋಗುತ್ತೆ. ಇವತ್ತು ಆಕ್ಚುಲಿ ಅಜೀರ್ಣ ಆದವರು ಏನ್ ಮಾಡ್ತಾರೆ ಗೊತ್ತೇನು, ಒಂದು ಔಷಧಿ ಕೊಡ್ತಾರೆ. ಅವ್ರು ಏನನ್ಬೇಕು, ಅವನು ಡಾಕ್ಟ್ರೆ ಮೊದಲೇ ಅಜೀರ್ಣ ಅಂತ ಒದ್ದಾಡ್ತಿದ್ದೀನಿ, ಇದ್ರ ಬೇರೆ ಕೊಡ್ತಿರಲ್ಲ ಅಂದ್ರೆ ಏನ್ ಮಾಡ್ಬೇಕು ಅದಕ್ಕೆ? ಬಟ್ ಇದೇನ್ ಮಾಡುತ್ತೀರೋ, ಜೀರ್ಣಶಕ್ತಿಯನ್ನು ವೃದ್ಧಿ ಮಾಡುತ್ತೆ. ಅದು ಜೀರ್ಣಶಕ್ತಿ, ಅಗ್ನಿ ಸುಡ ಶಕ್ತಿ ಹೋಗಿದೆ, ವಾಪಸ್ ಬರಬೇಕಾದ್ರೆ ಆ ಕಾಂಡವನ್ನು ಸುಡಬೇಕು, ಅಲ್ಲಿ ಸರಿ ಹೋಗುತ್ತಿದ್ದೆ. ಔಷಧಿ ತಗೊಳ್ಳೆ ಲೆಕ್ಕ ಹೆಚ್ಚು ಕಡಿಮೆ ಹೊಟ್ಟೆಯಲ್ಲಿ ಔಷಧಿ ಹಾಕಿಕೊಂಡು ಸರಿ ಹೋಗುತ್ತೆ ಅಂತ ಹೇಳಿದಾಗಾಯ್ತು. ಅವ್ರು ಯೋಚನೆ ಮಾಡಿದ್ರು, ಆಯ್ತು ಅಂತ ಹೇಳಿ ಸುಡ್ಲಿಕ್ಕೆ ಅಂತ ಬಂದ್ರು. ಸುಳ್ಳು ಖುಷಿಯಿಂದ ಹತ್ತಿರಲೇ ಶುರುವಾಯಿತು. ಒಂದು ಕ್ಷಣ ನೋಡ್ತಾರೆ, ಇಂದ್ರದೇವರ ಸುದ್ದಿ ಹೋಯ್ತು, ಕಾಂಡವ ವನವನ್ನ ಅಗ್ನಿ ಸುಡುತ್ತ ಬೆಂಕಿ ಹತ್ತಿದೆ ಅಂತ ಗೊತ್ತಾಯ್ತು. ಅವ್ರು ಏನ್ ಮಾಡಿದ್ರಂತೆ, ಸೋದ್ ಭಾರಿ ಸುಲಭ. ಸರ್ಕಾರಕ್ಕಾದ್ರೆ ಪಾಪ ಫೈರ್ ಇಂಜಿನ್ ಫೋನ್ ಮಾಡಿ, ಅವ್ರು ನೀರೇ ಇರೋದಿಲ್ಲ ಎಷ್ಟೋ ಸಲ, ಅದರ ಪಾಪ ಅವಳು ಆಫೀಸರೇ ಹಾಕ್ತಿರೋದಿಲ್ಲ, ನೀರು ಇರೋದಿಲ್ಲ, ಎಲ್ಲ ಬಂದ್ರೆ ಮಿಷನ್ ಕೆಟ್ಟೋಗಿರುತ್ತದೆ. ಇಂಥ ಒಂದು ಕಾಲ, ಇಂದ್ರದೇವರಿಗಿಂತ ಸಮಸ್ಯೆನೇ ಇಲ್ಲ. ಮೋಡಗಳಿದೆಯಲ್ಲ ಅವರ ಹತ್ರ, ಮಳೆಯ ದೇವತೆಯಾದ್ದರಿಂದ ಮೋಡನ ಸ್ಪೆಷಲ್ ಮೋಡ ಕಳಿಸಿದ್ರಂತೆ. ದವದವ ಮಳೆ ಸುರುತಿ ಅಲ್ಲ.